ராஜபிதாம் பிரசுப்தாம் சஞ்சீவயத்யகிலசக்திதரஸ்வதாம்னா அன்யாம்ச்சஹஸ்தகரணஸ்ரவணத்வகாதீன் பிராணான் நமோ பகவதே புருஷாய துப்ஹிம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லசது ஸ்ரீமத் ஆனந்த தீர்த்தேந்துர் நோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம் வ சரணௌ ஹ்ருதி சர்வதா மத்வாக்ய சரணிர் பூயாத் ஸ்ரீமதாச்சார்ய பாவகா. ஹராய பஜதா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்ன்யோ அன்யேச்ச தேவாஹ சததம் பிரசன்னா ஹரௌ சுபக்தி மயி சந்தி சந்தோ. ஸ்ரீ குருப்யோ நம. ஹரிஹி ஓம். தர்மக்ஷேத்ரே குருக்ஷேத்ரே சமவேதா யுயோத்ஸவஹ மாமதா பாண்டவாஶ்சைவ கிமகுர்வத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஷ்சாந்திதார்த்தம் வக்ஷாமி தேசதஃ. குணகண நிலயம் பதிம் ரமாயாஹ ஜகதகதஹனஞ்ச வாசவீ சூனும் முனிகுல திலகஞ்ச பூர்ணபோதம் குருமபி பரமம் குருஞ்ச மே வந்தே. லக்ஷ்மீ நாராயணம் நத்வா பூர்ணபோதான் குருனபி குருமஸ்ரீ கிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாத ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಭಗವಂತ ಅರ್ಜುನನ ಮೂಲಭೂತವಾದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಎನ್ನುವುದನ್ನು ನೋಡ್ತಾ ಇದ್ದೇವೆ. ಅರ್ಜುನ ಕೇಳಿದ ಒಂದು ಪ್ರಶ್ನೆ, ನನ್ನನ್ನು ಕರ್ಮಾಚರಣೆಯಲ್ಲಿ ಯಾತಕ್ಕೆ ತೊಡಗಿಸ್ತಾ ಇದ್ದಿ ಅಂತ. ಇನ್ನೊಂದು ಪ್ರಶ್ನೆ, ಘೋರವಾದ ಕರ್ಮದಲ್ಲಿ ಯಾತಕ್ಕೆ ತೊಡಗಿಸ್ತಾ ಇದ್ದಿ. ತತ್ಯಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಅತ್ಯಂತ ಘೋರವಾದ ಯುದ್ಧದಂಥ ಕರ್ಮದಲ್ಲಿ ಯಾಕನ್ನು ತೊಡಗಿಸ್ತಾ ಇದ್ದಿ ಅಂತ ಕೇಳಿದರೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಯಾವ ಕಾಲಕ್ಕೂ ಕೂಡ ಅತ್ಯಂತ ಮುಖ್ಯವಾಗಿರತಕ್ಕಂತಹ ದಿನನಿತ್ಯದ ಯಶಸ್ಸಿನಿಂದ ಹಿಡಿದು ಮೋಕ್ಷ ಸಾಧನೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ಸಹ ಸದಾ ಉಪಯೋಗಕ್ಕೆ ಬರತಕ್ಕಂತಹ ಮೂಲಭೂತವಾದ ಮಾತಿ ಶ್ರೇಯಾನ್ ಸ್ವಧರ್ಮ ವಿಗುಣ. ಇನ್ನೆರಡು ಅರ್ಥ ನೋಡಿದ್ದೇವೆ, ವಿಗುಣ ಅಪಿ ಸ್ವಧರ್ಮ ಶ್ರೇಯಾನ್. ನಮ್ಮ ಪಾದನ ಕರ್ತವ್ಯ ಕರ್ಮವನ್ನು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಾಡಿದರೂ ಪರವಾಗಿಲ್ಲ, ತುಂಬ ಶ್ರೇಯಸ್ಸಾಗತ್ತೆ. ಆದರೆ ಯಾವಾಗಲೂ ಕೂಡ ಪರಧರ್ಮವನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಪರಧರ್ಮಾತ್ ಸ್ವನುಷ್ಠಿತ, ಪರಧರ್ಮವನ್ನು ಎಷ್ಟು ಸುಅನುಷ್ಠಿತ, ಎಷ್ಟು ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಕೂಡ ಸ್ವಧರ್ಮವನ್ನು ಸ್ವಲ್ಪ ಕಡಿಮೆ ಅನುಷ್ಠಾನ ಮಾಡಿದ್ದಕ್ಕಿಂತ ಅದು ಕೆಟ್ಟದ್ದೇ ಹೊರತು ಶ್ರೇಷ್ಠವಾದ ಸ್ವಧರ್ಮಾಚರಣೆ. ಅದನ್ನು ಯೋಚನೆ ಮಾಡ್ತಾ ಹೋದರೆ ಸ್ವಾರಸ್ಯ ತಿಳಿತಾ ಹೋಗುತ್ತೆ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಬರಿಬೇಕಾಗಿದ್ದು SSLC ಪರೀಕ್ಷೆ ಕೂತಿರ್ತಾನೆ. ಅವನು PC ಪೇಪರ್ ಫಸ್ಟ್ ಕ್ಲಾಸಾಗಿ ಆನ್ಸರ್ ಮಾಡ್ತೇನೆ ಅಂದರೆ ಏನು ಉಪಯೋಗ? ಅದರಿಂದ ಏನು ಪ್ರಯೋಜನ ಇದೆ? ಅಲ್ಲಿ ಕೂತ ಪರೀಕ್ಷೆಗೆ ಆನ್ಸರ್ ಮಾಡಬೇಕಷ್ಟೇ. ಅದರಲ್ಲಿ 135 ಮಾಡಿದ್ರೂ ಸಾಕು, ಪಾಸ್ ಆಗಿಬಿಡ್ತಾನೆ. ಅಲ್ಲಿ 100% ಮಾಡಿದ್ರೂ ಪಾಸ್ ಆಗೋದಿಲ್ಲ ಬೇರೆಯವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಹೋಗತಕ್ಕಂಥ ಊರಿನ ಬಸ್ಸು ಸ್ಟ್ಯಾಂಡಿಂಗ್ ಆದರೂ ಪರವಾಗಿಲ್ಲ, ಆಡೇನೇ ಆದರೂ ಪರವಾಗಿಲ್ಲ, ಬೇರೆಯವರು ಹೋಗೋ ಬಸ್ ಸೂಪರ್ ಡಿಲಕ್ಸ್ ಆದರೂ ಉಪಯೋಗ ಇದೆ. ಆ ದೃಷ್ಟಿಯೊಳಗೆ ಪರಧರ್ಮೋ ಭಯಾವಹ ಮುಂದೆ ಹೇಳುತ್ತಾನೆ. ಈ ಮಾತ್ರ ಸ್ವಲ್ಪ ಯೋಚನೆ ಮಾಡಿದರೆ ಇವತ್ತೆಲ್ಲ ನಾವು ಪರಧರ್ಮದಲ್ಲಿ ಮನಸ್ಸಾಗ್ತಾ ಇದ್ದೇವೆ ಹೊರತು ಸ್ವಧರ್ಮದಲ್ಲಿ ಅಲ್ಲ. ಈ ಸ್ವಧರ್ಮದ ಕಾನ್ಸೆಪ್ಟೇ ಬಹಳ ವಿಶಿಷ್ಟವಾದದ್ದು. ಶ್ರೇಯಾನ್ ಸ್ವಧರ್ಮ ವಿಗುಣ ಅಂತ ಹೇಳಿದ ಭಗವಂತ, ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮವನ್ನು ಯಾವ ಮಟ್ಟದಲ್ಲಿ ಪಾಲನೆ ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ ಅಲ್ಲ, ತೀರ ಮಾಡಲಿಕ್ಕಾಗದೆ ಹೋದರೆ ಸತ್ರೂ ಪರವಾಗಿಲ್ಲ, ಸ್ವಧರ್ಮಾಚರಣೆಯನ್ನು ಮಾಡುತ್ತಾ ಸತ್ರೂ ಪರವಾಗಿಲ್ಲ. ಪರಧರ್ಮೋ ಭಯಾವಹ, ಪರಧರ್ಮ ಅತ್ಯಂತ ಭಯಾನಕವಾದದ್ದು. ಇಲ್ಲಿ ಸ್ವಧರ್ಮ ಪರಧರ್ಮಗಳ ವ್ಯಾಖ್ಯೆ ಬಹಳ ಮುಖ್ಯವಾದದ್ದು. ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಸ್ವಧರ್ಮ ಅಂದ್ರೆ ಏನು? ತಾವು ಯಾವ ಮತದಲ್ಲಿ ಹುಟ್ಟಿರ್ತಾರೋ ಅದೇ ಮತದಲ್ಲೇ ಸಾಯೋದು ಕೊನೆವರೆಗೂ ಕೂಡ. ಇದು ಅನೇಕರ ವಾದ ಇರುವ, ತಾವು ಯಾವ ಮತದಲ್ಲಿ ಹುಟ್ಟಿರ್ತಾರೋ ಆ ಮತವನ್ನು ಸರಿಯೋ ತಪ್ಪು ಅದರಲ್ಲೇ ಸಾಯ್ಬೇಕು ಅನುಷ್ಠಾನ ಮಾಡಿ, ಅದನ್ನ ಬಿಟ್ಟು ಇನ್ನೊಂದು ಧರ್ಮವನ್ನು ಕೇಳಬಾರದು. ಈ ವಾದವನ್ನು ಹೇಳಿದ ಜನಗಳು ತುಂಬ ಜನಗಳಿದ್ದಾರೆ. ಅನೇಕರು ತಮ್ಮ ಮತದಲ್ಲಿ ಇರೋ ತಪ್ಪುಗಳನ್ನು ಉತ್ತರ ಕೊಡಲಿಕ್ಕಾಗದೆ ಹೋದಾಗ ಈ ಮಂತ್ರ ಉಪಯೋಗಿಸ್ತಾರೆ. ಕೊನೆಗೆ ನಿಮ್ಮ ಮತ ಇಷ್ಟು ಕೆಟ್ಟದಾಗಿದೆ, ದೇವರೇ ಇಲ್ಲ ಅಂತ ಹೇಳ್ತೀರಿ, ಇಂಥ ಮತವನ್ನು ಹೇಗೆ ಅನುಷ್ಠಾನ ಮಾಡ್ತೀರಿ, ವೇದಗಳನ್ನೇ ಒಪ್ಪೋದಿಲ್ಲ ಅಂತೀರಿ, ಭಗವಂತನ ಮಾತನ್ನೇ ಒಪ್ಪೋದಿಲ್ಲ ಅಂತ ಹೇಳಿದಾಗ ಆಯ್ತಲ್ಲ, ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಿ ಅಂದ್ರೆ ಉತ್ತರ ಕೊಡಕ್ ಬರೋದಿಲ್ಲ. ಅದೆಲ್ಲ ಇಲ್ಲ. ಗೀತೆ ಹೇಳಿದೆ ನೋಡಿ, ಸ್ವಧರ್ಮೇ ನಿಧನಂ ಶ್ರೇಯಃ, ಶತ್ರುನ ಮತ ಬಿಡೋದಿಲ್ಲ, ಹೀಗೆ ಸಾಯ್ತೇವೆ. ಈ ಮಾತನ್ನು ಅದಕ್ಕೆ ದುರುಪಯೋಗ ಮಾಡಿಕೊಂಡು ಜನ ಇದ್ದಾರೆ. ಇದು ಅರ್ಥ ಹೇಳೋದಕ್ಕೆ ಕೊಟ್ಟಿದ್ದಲ್ಲ. ಸ್ವಧರ್ಮ ಸ್ವಧರ್ಮ ಅಂತ ಹೇಳಿದ್ರೆ ತಾನು ಹುಟ್ಟಿದ ಮತಧರ್ಮ ಅಂತ ಅದಕ್ಕೆ ಅರ್ಥ ಅಲ್ಲ. ಆ ರೀತಿಯಾಗಿದ್ದರೆ ಭಗವಂತ ನನ್ನ ಮತ ಕೇಳಿ ಅಂತ ಹಿಂದೆ ಹೇಳ್ತಿದ್ದಿಲ್ಲ, ನಿನ್ನೆ ಕೇಳಿದಿರಲ್ಲ ಅರ್ಜುನ, ನನ್ನ ಮತವನ್ನು ಕೇಳಬೇಕು ಅಂತ ಭಗವಂತ ಹೇಳಿದ್ರು. ಏನೀ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಈ ಯಾರು ಅನುಷ್ಠಾನವನ್ನು ಮಾಡ್ತಾರೆ, ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮವಿಹಿ. ಇಷ್ಟು ಪ್ರಶಂಸೆ ಮಾಡಿದ ಭಗವಂತ ಇನ್ನೊಂದು ಮತವನ್ನು ಬೈತಾನೆ. ಯಾರು ಏತ್ವೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ ಚೇತಸಃ. ಈ ಮಾತು ಕೇಳಿದ ಮೇಲೆ ಸ್ವಧರ್ಮ ಕೃಷ್ಣ ಮುಂದೆ ಏನು ಹೇಳಿ, ಶಿಶುಪಾಲ ಏನು ಹೇಳಬಹುದಾಗಿದ್ದರು, ಕೃಷ್ಣ ನನ್ನ ಧರ್ಮ ನಾನು ಸಾಯ್ತೇನೆ, ಕಂಸ ತನ್ನ ಧರ್ಮದಲ್ಲಿ ತಾನು ಸಾಯ್ತೇನೆ, ಜರಾಸಂಧ ತನ್ನ ಧರ್ಮದಲ್ಲಿ ತಾನು ಸಾಯ್ತೇನೆ, ಈ ರೀತಿ ಹೇಳಿದರೆ ಜಗತ್ತು ಉಳಿಯೋದು ಹಾಗೆ, ಕಳ್ಳ ಕಳ್ತನ ಮಾಡ್ತೇನೆ ಸಾಯ್ತೇನೆ ಅಂದರೆ ಗತಿ ಏನು ಅದಕ್ಕೆ, ಸುಳ್ಳ ಸುಳ್ತನ ಮಾಡ್ತೇನೆ ತನ್ನ ಧರ್ಮ ಇದು ಅಂತ ಕೇಳಿದರೆ ಎಷ್ಟು ಅರ್ಥ ಆಗುತ್ತೆ. ತುಂಬ ಜನ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಮತಧರ್ಮದ ಪ್ರಶ್ನೆ ಅಲ್ಲ ಅದು. ಹಿಂದೆ ಭಗವಂತ ಎರಡನೇ ಅಧ್ಯಾಯದಲ್ಲಿ ಎಷ್ಟೋ ಹೇಳಿದ್ದಾನೆ, ವ್ಯವಸಾಯಾತ್ಮಿಕ ಬುದ್ಧಿಹಿ ಏಕಾಹಿ ಏಕಾ ಅಂತ ಪರಮಾತ್ಮ ಹೇಳಿದ್ದಾನೆ ಅರ್ಜುನ. ವ್ಯವಸಾಯಾತ್ಮಿಕ ಬುದ್ಧಿಹಿ ಏಕೇಹ ಕುರು ನಂದನ. ವಿಚಾರ ಮಾಡಿ ಮಾತಕ್ಕಂತಹ ಮಾತುಗಳು ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ, ಆದರೆ ಯಾರು ವಿಚಾರ ಮಾಡದೆ ಮಾತಾಡ್ತಾರೋ ಅವರ ಬುದ್ಧಿ ಅನೇಕ ರೀತಿ ಇರುತ್ತೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಬಹುಶಾಖಾಶ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಈ ಮಾತು ಗೊತ್ತಾದ ಮೇಲೆ ಸ್ವಧರ್ಮ ಸ್ವಧರ್ಮ ಅನ್ನೋದಕ್ಕೆ ಮತಧರ್ಮ ಅಂತ ಅರ್ಥ ಅಲ್ಲ. ಮತ್ತೆ ಯಾವುದು ಸ್ವಧರ್ಮ ಅಂದ್ರೇನು? ತನ್ನ ಪಾದಿನ ಕರ್ತವ್ಯ, ಡ್ಯೂಟಿ ಅಂತ ಹೇಳ್ತೇವಲ್ಲ ಅದು, ಡ್ಯೂಟಿ ಅನ್ನ ಅರ್ಥದಲ್ಲಿ ಬಂದಿರೋ ಮಾತದು. ಅದು ಪ್ರತಿಯೊಬ್ಬ ವೈದ್ಯನ ಸ್ವಧರ್ಮ ಇದೆ, ಅವನಿಗೆ ಔಷಧಿ ಕೊಡೋದೇ ದೊಡ್ಡ ಸ್ವಧರ್ಮ, ಬೇರೆ ಯಾವುದಕ್ಕಿಂತನೂ ದೊಡ್ಡದದು. ಅದು ಪ್ರತಿಯೊಬ್ಬನು ಕೂಡ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಅದು ಸ್ವಧರ್ಮ. ಇನ್ನು ಸ್ವಧರ್ಮಕ್ಕೆ ವಿಶಾಲವಾದ ಅರ್ಥ ಇದೆ. ದೇಶೋಚಿತವಾದ ಸ್ವಧರ್ಮ, ಕಾಲೋಚಿತವಾದ ಸ್ವಧರ್ಮ, ಅಲ್ಲಿ ಅಧಿಕ ಮಾಸ ಬಂದಿತ್ತು ಆ ಕಾಲದ ಉಚಿತವಾದ ಸ್ವಧರ್ಮ, ಬೆಳಗಿನ ಸ್ವಧರ್ಮ, ಮಧ್ಯಾಹ್ನದ ಸ್ವಧರ್ಮ, ಬೆಳಿಗ್ಗೆ 6 ಗಂಟೆಗೆ ಮಲಗಿರ್ತಾನೆ 5 ಗಂಟೆಗೆ, ಏನಯ್ಯ ಮೊದಲು ಹೇಳಯ್ಯ, ಈಗ ನಿದ್ದೆ ಬಂದಿದೆ ಮಲಗ್ತೇನೆ ಅಂದರೆ ಅಲ್ಲ, ಹೇಳಬೇಕು ಮೊದಲು ಕರ್ತವ್ಯ, ಹೇಳಬೇಕಾದ ಕರ್ತವ್ಯ, ಈಗ ಆವತ್ತಿಗೆ ಹೇಳಲೇಬೇಕು, ವಿಶೇಷವಾದ ಕಾರ್ಯವನ್ನು ಮಾಡಲೇಬೇಕು. ರಾತ್ರಿ 12ಕ್ಕೆ ಮಲಗಿರ್ತಾನೆ ನೋಡ್ತಾರೆ, ಮಲಗಿರ್ತಾನೆ ಪರವಾಗಿಲ್ಲ ಮಲಗೋ ಹೊತ್ತೆ ಮರವಾಗಿಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ 5 ಗಂಟೆ 6 ಗಂಟೆ ಹೊತ್ತು ಮಲಗೋ ಹೊತ್ತಲ್ಲ, ರಾತ್ರಿ 12 ಗಂಟೆ ಹೊತ್ತು ಮಲಗೋ ಹೊತ್ತು. ಇದು ಸ್ವಧರ್ಮ. ಯಾವ ಕಾಲಧರ್ಮವೂ ಸ್ವಧರ್ಮ, ದೇಶಧರ್ಮವೂ ಸ್ವಧರ್ಮ, ಅದೇ ರೀತಿಯಲ್ಲಿ ವರ್ಣಧರ್ಮ ಸ್ವಧರ್ಮ, ಆಶ್ರಮಧರ್ಮ ಸ್ವಧರ್ಮ, ಆಶ್ರಮಧರ್ಮ ಸ್ವಧರ್ಮ. ಇವತ್ತು ಯಾವನೋ ಎಲ್ಲೋ ಹೋಗ್ತಿರ್ತಾನೆ, ಕುಡುಕ ದಾರಿಯಲ್ಲಿ ಬಿದ್ದಿರ್ತಾನೆ ಜನ, ಅಯ್ಯೋ ಪಾಪಿ ಕುಡಿದು ಮಲಗಿದ್ದಾನೆ ಅಂತ ಅಷ್ಟೇ ಬೈತಾರೆ. ಒಬ್ಬ ಸನ್ಯಾಸಿ ಕುಡಿದು ಮಲಗಿಬಿಟ್ಟಿದ್ರೆ ಏನಂತ ಲೆಕ್ಕ ಹಾಕಿ ನೋಡೋಣ, ಇವನೇನು ಬಂತು ಗ್ರಹಚಾರ ಅಂತ ಹೇಳಿದ್ರು, ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿದ್ರೆ. ಅಂದರೆ ಅವನು ಯಾವನೋ ಅಯೋಗ್ಯ ಮತ್ತು ಕಳ್ಳ ಸುಳ್ಳ ಕೊಡಿದ್ರೆ ಬೇರೆ ಪ್ರಶ್ನೆ ಇಲ್ಲ, ಅವನದು ತಪ್ಪೇ ತಪ್ಪಲ್ಲ ಅಂತಲ್ಲ, ಇವನಿಗೆ ಭಾರಿ ತಪ್ಪದು. ಅವರು ಕೆಲವು ಧರ್ಮಗಳನ್ನು ಯಾರೂ ಆಚರಣೆ ಮಾಡಬಾರ್ದು, ಅಂದರೆ ಪರಧರ್ಮಗಳು ಅಂದರೆ ನಿಷಿದ್ಧ ಧರ್ಮಗಳು ಅಂತ ಒಂದರ್ಥ. ನಿಷಿದ್ಧ ಧರ್ಮಗಳನ್ನು ಯಾರೂ ಆಚರಣೆ ಮಾಡಬಾರ್ದು. ಇನ್ನು ತಮ್ಮ ಪಾಲನ ಕರ್ತವ್ಯ ಕರ್ಮಗಳನ್ನು ದೇಶೋಚಿತ, ಕಾಲೋಚಿತ, ವರ್ಣೋಚಿತ, ಆಶ್ರಮೋಚಿತ, ಲಿಂಗೋಚಿತ, ವಯಸ್ಸಿಗೆ ಉಚಿತ, ಎಷ್ಟು ರೀತಿಯಲ್ಲಿ ಧರ್ಮಾಚರಣೆ ಬೇರೆ ಆಗ್ತಾ ಹೋಗುತ್ತೆ. ಚಿಕ್ಕ ಹುಡುಗ ಆಡಲಿಕ್ಕೆ ಹೋಗ್ತಾ ಇರ್ತಾರೆ 5 ವರ್ಷದ ಹುಡುಗ, ಏ ಹುಡುಗ ಆಟ ಆಡ್ತಿದ್ದ ನೋಡಿದ್ರೆ ಅಂತ ಕೇಳಿದರೆ, ಅದು ಆಟ ಆಡೋ ವಯಸ್ಸು ಆಡಲಿ ಬಿಡಿ ಅಂತ ಹೇಳ್ತಾರೆ. ಅದು ಆ ವಯಸ್ಸೇ ಅಂಥದ್ದು ಪಾಪ. ಯಾರು 80 ವರ್ಷದ ಮುದುಕ ಆಡ್ತೀನಿ ಅಂತ ಕಾಲು ಮುರ್ಕೊಂಬಂದ್ರೆ ಏನು ಬಂದಿತ್ತು, ಏನಾಗಿತ್ತು ನಿನಗೀಗ, ಸುಮ್ಮನೆ ಕೊಡಬಾರ, ಆಡೋ ವಯಸ್ಸಾ ಇದೆ ಒಂದು, ಮನೆ ನೆಟ್ಟೆ ಓಡಾಡಲಿಕ್ಕೆ ಬರೋದಿಲ್ಲ ಆಡ್ತೀನಿ ಅಂತ ಬೈದು ಬಿಡ್ತಾರೆ. ಪದ್ಧತಿನೇ ಅಲ್ಲ ಅದು, ನಾವು ಉಪಯೋಗಿಸ್ತೇವೆ ಮಾತುಗಳನ್ನು. ಆ ಮಾತಿನ ಅರ್ಥ ಮಾಡಿಕೊಂಡ್ರೆ ಭಗವಂತ ಯಾವುದನ್ನು ಹೇಳ್ತಾನೆ ಅಂತ ಗೊತ್ತಾಗ, ಯಾವುದನ್ನು ಹೇಳ್ತಾನೆ. ಈ ಅರ್ಥದೊಳಗೆ ನಾವು ಪ್ರತಿ ಕ್ಷಣದಲ್ಲೂ ಕೂಡ ನಾವು 2 ಪ್ರಶ್ನೆ ಹಾಕ್ಕೋಬೇಕು. ನಾವು ಧರ್ಮಾಚರಣೆ ಮಾಡ್ತಾ ಇದ್ದೇವೋ ಮೊದಲನೇ ಪ್ರಶ್ನೆ, ಅದು ಸ್ವಧರ್ಮಾಚರಣೆಯಾಗಿದೆ 2ನೇ ಪ್ರಶ್ನೆ. ವಿದ್ಯಾರ್ಥಿ ಕ್ವಶನ್ಗಳು ಕೊಡ್ತಾ ಹೋಗ್ತಾರೆ, ಅವ್ರಿಗೆ ಕಷ್ಟ ಇದ್ದು ಬಿಡ್ತಾರೆ, ಸರ್ ನಮ್ಮ ಪ್ರಶ್ನೆ ಅಲ್ಲ ಇದು, ಇವತ್ತಿರೋ ಸಬ್ಜೆಕ್ಟೇ ಒಂದು ಕೊಟ್ಟಿರೋದೇ ಒಂದು ಅಂತ ಹೇಳ್ತಾರೆ. ತಕ್ಷಣ ಸುಮ್ಮನೆ ಬರೆಯ ಅಂತ ಯಾವ ಮೇಸ್ಟ್ರು ಅನ್ನೋದಿಲ್ಲ, ತಕ್ಷಣ ವೆರಿಫೈ ಮಾಡ್ತಾರೆ, ಹೌದಾ ಹಾಗೆ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪು ಬರ್ಕೊಂಡು ಹೋಗ್ತೇವೆ ಅಂತ ಯಾರು ಕೇಳೋದೇ ಇಲ್ಲ. ಅದು ಕೇಳಿದ್ರೆ ನಿಮ್ಮ ಮತ್ತೆ ಬುದ್ಧಿ ಇದೆಯಲ್ಲ ಅಂತ ಬೈತಾರೆ. 3 ತಾಸಾದ್ಮೇಲೆ ಸರ್ ಬೇರೆ ಪೇಪರ್ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಮೊದಲು ಹೇಳಕ್ಕೆ ಏನಾಗಿತ್ತು ನಿನಗೆ ಅಂತ ಕೇಳ್ತಾರೆ. ಅದು ಕರ್ತವ್ಯ, ಏನು ತಪ್ಪಿಲ್ಲ ಅದರೊಳಗೆ. ಅದಕ್ಕೆ ಪ್ರತಿಯೊಂದು ಸರ್ಥದಲ್ಲೂ ಕೂಡ ಇದು ತನ್ನ ಪ್ರಶ್ನೆ ಪತ್ರಿಕೆ ಹೌದೋ ಅಲ್ಲೋ, ತಾನು ಹೋಗ್ತಕ್ಕಂಥ ಬಸ್ ಹೌದೋ ಅಲ್ಲೋ, ಇದು ತನ್ನ ಮನೆ ಹೌದೋ ಅಲ್ಲೋ, ಹೇಗೆ ವಿಚಾರ ಮಾಡ್ತಾನೆಯೋ ಹಾಗೆ ಇದು ನಾನು ಮಾಡಬೇಕಾದ ಕರ್ತವ್ಯ ಹೌದೋ ಅಲ್ಲೋ, ಇದಕ್ಕೆ ಪ್ರಶ್ನೆ ಹಾಕೊಂಡು ಉತ್ತರ ಪಡೆಯಲೇಬೇಕು. ಗೊತ್ತಿಲ್ಲವರು ಕೇಳಬೇಕಾಗ, ನನಗೆ ಯಾವುದು ಧರ್ಮ, ನನ್ನ ಕ್ಲಾಸ್ ಯಾವುದೊಂದು ಹುಡ್ಕೊಂಡು ಹೋಗ್ತಾನಲ್ಲ, ರೀಸ್ ನಂಬರ್ ಎಲ್ಲಿದೆ ಅಂತ ಕೇಳ್ತಾನಲ್ಲ, ಆ ರೀತಿ ಹುಡ್ಕೊಂಡು ಹೋಗಬೇಕಾದ. ಅದನ್ನು ದೊಡ್ಡವರು ಹೇಳ್ತಾರೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗೊಂದಲ ಬಂದಾಗ ತಿಳ್ಕೊಂಡ್ಬಿಟ್ರೆ ಆಯ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಭಗವಂತ ಹೇಳಿದ ಮಾತೇ ಹೊರತು ಇದು ಮತಧರ್ಮಕ್ಕೆ ಹೇಳಿದ ಮಾತಲ್ಲ. ತುಂಬ ಜನ ಮತಧರ್ಮಕ್ಕೆ ಈ ಮಾತನ್ನು ಉಪಯೋಗ ಮಾಡಿಕೊಂಡು ದೊಡ್ಡ ದೊಡ್ಡ ರೀತಿಯಾದ ದುರಂತವನ್ನು ತಂದುಕೊಡುತ್ತಾರೆ. ಆ ಮಾತನ್ನು ಎಂದೂ ಉಪಯೋಗಿಸಬಾರದು. ಸ್ವಧರ್ಮ ಶಬ್ದಕ್ಕೆ ಮುಖ್ಯವಾದ ಅರ್ಥವನ್ನು ಮತ್ತೆ ಮತ್ತೆ ಯೋಚನೆ ಮಾಡಿ. ಧರ್ಮವನ್ನೇ ಭಗವಂತ ವ್ಯಾಖ್ಯಾನ ಮಾಡ್ತಾನೆ, ಧರ್ಮ ಒಂದು ತಾನೇ ಹೇಳ್ತಾನೆ. ಮಹಾಭಾರತದಲ್ಲಿ ಎಷ್ಟೋ ಸಲ ಬರುತ್ತೆ, ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಯಾವುದು ಮನುಷ್ಯರನ್ನು ಉಳಿಸುತ್ತೆ, ಸಮಾಜವನ್ನು ಉಳಿಸುತ್ತೆ, ದೇಶವನ್ನು ರಕ್ಷಣೆ ಮಾಡುತ್ತೆ, ದೇವರ ಆರಾಧನೆಗೆ ನೆರವಾಗುತ್ತೆ, ಅದನ್ನು ಧರ್ಮ ಅಂತ ಕರೆಯುವುದು. ಆ ದೃಷ್ಟಿಯಲ್ಲಿ ಆ ಧರ್ಮದ ಆಚರಣೆ ಮಾಡೋದು ಶ್ರೇಷ್ಠನೇ ಹೊರತು ಯಾವುದೋ ಧರ್ಮದ ಆಚರಣೆ ಮಾಡೋದು ಶ್ರೇಷ್ಠ ಅನ್ನೋದಕ್ಕೆ ಯಾವ ಕಾರಣವೂ ಅದರೊಳಗಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ, ಕರ್ತವ್ಯ ಕರ್ಮವನ್ನು ಮಾಡಿ ಸಾಯ್ತಾನಲ್ಲ ಅವನಿಗೆ ಸಾವಿನಲ್ಲೂ ಭಾರಿ ಗೌರವ ಇದೆ ಅಂತ ಹೇಳಿದ್ದಾರೆ. ಇವತ್ತು ಒಬ್ಬ ಸರ್ಕಾರಿ ನೌಕರ ಸಾಯೋದು ಬೇರೆ, ಆನ್ ಡ್ಯೂಟಿ ಸಾಯೋದು ಬೇರೆ, ಎಷ್ಟು ವ್ಯತ್ಯಾಸ ಇದೆ. ಮತ್ತೆ ಮನೆಯಲ್ಲಿದ್ದಾಗ ಸಾಯೋದು ಬೇರೆ, ಡ್ಯೂಟಿಯಲ್ಲಿದ್ದಾಗ ಸಾಯೋದು ಬೇರೆ. ಅದಕ್ಕೆ ಎಷ್ಟು ಹೊಸ ಹೊಸ ರೀತಿಯ ಬೆನಿಫಿಟ್ ಅವನಿಗುಂಟು. ಒಬ್ಬ ಪೊಲೀಸ್ ಮನೆಯಲ್ಲಿ ಸಾಯೋದು ಬೇರೆ, ಆಕ್ಸಿಡೆಂಟ್ ಸಾಯೋದು ಬೇರೆ, ತನ್ನ ಕೆಲಸ ಮಾಡ್ತಾ ಸಾಯೋದು ಬೇರೆ, ಯುದ್ಧದಲ್ಲಿ ಸಾಯೋದು ಬೇರೆ. ಅದಕ್ಕೆ ತಕ್ಕಂತೆ ಅವನಿಗೆ ಸಿಗ್ತಕ್ಕಂಥ ಗೌರವ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುದು. ಆದರೆ ಬರೀ ಸಾಯೋದ್ರೆ ಬಂದು 100 ಜನ ಕೊಂದು ಶತ್ರುಗಳನ್ನು ಸತ್ತು ಬಿಟ್ರೆ ಅವನು ಇನ್ನೂ ಭಾರಿ ಗೌರವ ಜಾಸ್ತಿ. ಆ ದೃಷ್ಟಿಯೊಳಗೆ ಸ್ವಧರ್ಮೇ ನಿಧನಂ ಶ್ರೇಯ, ನಮ್ಮ ಕರ್ತವ್ಯ ಕರ್ಮಾಚರಣೆಯನ್ನು ಮಾಡ್ತಕ್ಕಂಥ ಕಾರ್ಯದೊಳಗೆ ಶತ್ರು ಪರವಾಗಿಲ್ಲ. ಅರ್ಜುನ ಕೇಳಿದ್ದ, ಅರ್ಜುನ ಪ್ರಶ್ನೆಗೆ ಉತ್ತರ ಇತ್ತು ಕೃಷ್ಣ. ನಚೈತದ್ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನಜಿಜೀವಿಷಾಮಃ ತೇ ಅವಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ. ಯುದ್ಧ ಮಾಡಕ್ಕೆ ಹೊರಟಿದ್ದೇವೆ, ನಾವೀಗ ಸಾಯ್ತೇವೋ ಗೆಲ್ತೇವೋ ಯಾರಿಗೆ ಗೊತ್ತೀಗ? ಯುದ್ಧದಲ್ಲಿ ಸಾಯ್ತೇವೋ ಗೆಲ್ತೇವೋ ಯಾರಿಗೆ ಗೊತ್ತು? ಅಕಸ್ಮಾತ್ ಸತ್ರ ಏನು ಪ್ರಯೋಜನ? ಹೀಗೆಲ್ಲ ಅರ್ಜುನ ಪ್ರಶ್ನೆ ಮಾಡಿದ್ದ. ಅದು ಭಗವಂತ ಹೇಳುತ್ತಾನೆ, ಯೋಚನೆ ಮಾಡಬೇಡ, ಒಂದು ಉತ್ತರ ಕೊಟ್ಟಿದ್ದಾನೆ. ಹತೋವಾ ಪ್ರಾಪ್ತಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ, ಸತ್ರ ಸ್ವರ್ಗ ಗೆದ್ರೆ ರಾಜ್ಯ ಮತ್ತು ಸ್ವರ್ಗ, ಆದ್ದರಿಂದ ಯೋಚನೆ ಮಾಡಬೇಡ ಅಂತ ಹೇಳಿ. ಈಗ ಹೇಳ್ತಾನೆ, ಸ್ವರ್ಗ ನೀವು ಗೊತ್ತಿಲ್ಲ ಹೋದಲ್ಲೋ, ಗೊತ್ತಿರೋದು ಬೇಡಕ್ಕಾಗಿಲ್ಲ. ಸಾಯೋದ್ರಲ್ಲೇ ಭಾರಿ ಗೆಲುವಿದೆ. ಇವತ್ತು ಸ್ವರ್ಗಕ್ಕೆ ಹೋದವರು ಸತ್ಯ ಹೆಚ್ಚಾನ ನೋಡಿಲ್ಲ, ಆದರೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರನ್ನು ಜನ ಸ್ಮರಿಸ್ತಾರಲ್ಲ. ಇವತ್ತು ಆ ಸ್ವರ್ಗಕ್ಕೆ ಹೋಗಿದ್ರೆ ನಮಗೆ ಗೊತ್ತಿರಲಿಕ್ಕಿಲ್ಲ, ಈ ಲೋಕದಲ್ಲಿ ಅವರಿಗೆ ಗೌರವ ಬಂದಿರೋದನ್ನು ಕಾಣ್ತಾ ಇದ್ದೇವೆ ನಾವೀಗಾಗಲೇ. ಆದ್ದರಿಂದ ಸ್ವಧರ್ಮೇ ನಿಧನಂ ಶ್ರೇಯ, ಇಲ್ಲಿ ಶ್ರೇಯ ಶಬ್ದಕ್ಕೆ ಮೊದಲೇ ಹೇಳಿದೆ. ಶ್ರೇಯ ಅಂದರೆ ಮೋಕ್ಷ ಸಾಧಕ ಅಂತ ಅರ್ಥ. ಬರೀ ಕೀರ್ತಿ ಕೊಡುತ್ತೆ ಅಷ್ಟೇ ಅಲ್ಲ, ಅದು ಮೋಕ್ಷಕ್ಕೆ ಸಾಧನವಾಗುತ್ತೆ ಹೊರತು ಅದು ಎಂದೂ ಕೈ ಬಿಡೋದಿಲ್ಲ. ಸ್ವಲ್ಪ ಕಡಿಮೆ ಮಾಡಿದರೆ ಪರವಾಗಿಲ್ಲ, ಪೂರ್ತಿ ಮಾಡಲು ಪ್ರಯತ್ನ ಪಡಬೇಕು. ವಿದ್ಯಾರ್ಥಿ ಗೊತ್ತಿದ್ದಷ್ಟು ಬರೀ ಅಂತ ಕೇಳಿದರೆ ಹೆಚ್ಚು ಬರಿಬೇಡ ಅಂತ ಅರ್ಥ ಅಲ್ಲ, ಆದರೆ ಗೊತ್ತಿದ್ದಷ್ಟಾದರೂ ಬರೆದ್ರೆ ಪಾಸಾಗ ಸಂಭವ ಇರುತ್ತೆ. ಆ ದೃಷ್ಟಿಯಲ್ಲಿ ಹೇಳಿದ ಮಾತು, ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ ಮಾಡು ಅಂತ ಕೇಳಿದ್ರೆ ಜನ ಚಂದ್ರನ ಶುರು ಮಾಡಿಬಿಡೋದು ಕೆಲಸ, ತಪ್ಪು 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 ಮಾಡ್ತಾ ಇರೋದು. ಗೀತೆಯೇ ಹೇಳಿದ್ದೆ, ಕೃಷ್ಣ ಸ್ವಾಮಿ ಹೇಳಿಬಿಟ್ಟಿದ್ದಾನೆ ತಪ್ಪು ತಪ್ಪು ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿ, ಇದು ಸರ್ ತಪ್ಪು ತಪ್ಪು ಡ್ರೈವಿಂಗ್ ಬಂದರೂ ಪರವಾಗಿಲ್ಲ ಅಂತ ಮಾಡಿದ್ರೆ ಗತಿ ಏನಾಗುತ್ತೆ? ಮತ್ತೆ ಗೀತೆಯನ್ನು ಕೋಟ್ ಮಾಡೋದು, 4-5 ಆಕ್ಸಿಡೆಂಟ್ ಮಾಡೋದು ಪರ ಗೀತೆ ಹೇಳಿದ ಪ್ರಕಾರ ಮಾಡಿದ್ದೇನೆ ಅಂತ ಕೇಳಿದರೆ ಯಾರ ಮಾತನ್ನು ಕೇಳೋದಕ್ಕೆ? ವಿಶ್ವ ಪ್ರಯತ್ನ ಮಾಡಬೇಕು, ಸರಿಯಾಗಿ ಮಾಡಿ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿಗೂ ಆಗದೆ ಹೋದರೆ ಆದಷ್ಟಾದರೂ ಮಾಡಬೇಕು, ಆದಷ್ಟಾದರೂ ಮಾಡಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಎಷ್ಟೋ ಸಲ ವೈದ್ಯ ಹೇಳ್ತಾರೆ, ತುಂಬ ಸೀರಿಯಸ್ ಇದೆ ಕೇಸಿದು, ಬದುಕೋ ಸಂಭವ ಇಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ಬೋದಷ್ಟೇ ಅಂತ ಹೇಳಿದಾಗ ಸಂಬಂಧಿಗಳು ಭಾರಿ ಶ್ರೀಮಂತರಾಗಿದ್ದಾಗ ಹೇಳ್ತಾರೆ, ಡಾಕ್ಟ್ರೆ ಮಾಡಿಬಿಡಿ. ಬಡವರು ಎಷ್ಟೋ ಸರ್ತಿ ಹೇಳ್ತಾರೆ, ದುಡ್ಡು ಮುಖ್ಯ ಅಲ್ಲ, ಜೀವ ಮುಖ್ಯ, ಮಾಡಿಬಿಡಿ. ಅಕಸ್ಮಾತ್ ಸತ್ರೆ ಪರವಾಗಿಲ್ಲ, ಪ್ರಯತ್ನ ಮಾಡೋಣ. ಕೊನೆ ಪಕ್ಷ ಬದುಕಿ ಹೇಗೋ ಓದಾಡ್ತಿದ್ದಾನೆ ಅವನಿಗೆ, ವಿಚಿತ್ರವಾದ ರೋಗ ಬಂದಿದೆ, ಬದುಕಿ ತುಂಬ ಹಿಂಸೆ ಪಡ್ತಾ ಇದ್ದಾರೆ. ಅಕಸ್ಮಾತ್ ವಾಸಿಯಾದರೆ ಎಷ್ಟು ಅನುಕೂಲ ಆಗುತ್ತೆ. ಅಕಸ್ಮಾತ್ ಸತ್ರೆ ಪರವಾಗಿಲ್ಲ, ನಿಮ್ಮ ಪ್ರಯತ್ನ ನೀವು ಮಾಡಿ, ಇದಕ್ಕೆ ನೀವು ಸಾವೇ ನೀವು ಜವಾಬ್ದಾರರಲ್ಲ, ವಾಸಿಯಾದರೆ ನಿಮಗೆ ಗೌರವ. ಈ ಮಾತನ್ನು ನಾವು ಹೇಳೋದನ್ನು ಕೇಳ್ತೇವೆ ಇಲ್ಲೀಗ. ಆಗ ವೈದ್ಯ ಹೇಗೋ ಅಬ್ಬರ ಕೊಟ್ಟಿದ್ದಾರೆ ಅಂತೇಳಿ ಕೇರ್ಲೆಸ್ ಮಾಡಬಾರ್ದು, ಮತ್ತೆ ಚೆನ್ನಾಗೇ ಮಾಡಬೇಕು. ಇಷ್ಟೆಲ್ಲ ಮಾಡಿ ಸತ್ತು ಬಿಟ್ಟರೆ ಅವನಿಗೂ ವ್ಯಥೆಯಾಗುತ್ತೆ, ಪಾಪ ವ್ಯಥೆಯಾಗುತ್ತೆ. ಆದರೂ ತಾನು ಮಾಡಿದ ಪ್ರಯತ್ನವನ್ನು ಮಾಡಿದ ಅನ್ನೋ ಸಮಾಧಾನ ಇರುತ್ತಲ್ಲ, ಅದನ್ನು ಮಾಡಬೇಕು. ಈ ದೃಷ್ಟಿಯೊಳಗೆ ಇದು ವೀರರಿಗೆ, ವೈದ್ಯರಿಗೆ, ಜಿಜ್ಞಾಸುಗಳಿಗೆ, ವಿದ್ಯಾರ್ಥಿಗಳಿಗೆ, ಒಟ್ಟು ಯಶಸ್ವಿಯಾದ ಜೀವನವನ್ನು ಬದುಕಲಿಕ್ಕೆ ಅವನು ಇಷ್ಟಪಡ್ತಾನೆ ಅವನಿಗೆಲ್ಲ ಭಗವಂತ ಹೇಳಿದ ಮಾತು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಮತ್ತೊಬ್ಬರ ಧರ್ಮ, ಮತ್ತೊಬ್ಬರ ಧರ್ಮ ಅಂದರೆ ಮತ್ತೊಬ್ಬರು ವರ್ಣದ, ಮತ್ತೊಂದು ಆಶ್ರಮದ, ಮತ್ತೊಬ್ಬರು ಮಾಡಬೇಕು. ಸ್ತ್ರೀ ಧರ್ಮವನ್ನು ಪುರುಷ ಮಾಡೋದು, ಪುರುಷ ಧರ್ಮವನ್ನು ಸ್ತ್ರೀ ಮಾಡೋದು, ಇದೆಲ್ಲ ಕೂಡ ಅತ್ಯಂತ ಭಯಾನಕವಾದದ್ದು. ಭಯಾವಹ, ಭಯವನ್ನು ತಂದುಕೊಡ್ತಕ್ಕಂಥದ್ದು, ಅದನ್ನು ಮಾಡಬಾರದು. ಅರ್ಜುನಿಗೆ ಉತ್ತರ ಕೊಟ್ಟಾಗಾಯ್ತು. ಈಗ ನೀನು ಕ್ಷತ್ರಿಯ, ಯುದ್ಧವನ್ನು ಯಾತಕ್ಕೆ ಮಾಡಬೇಕು, ಘೋರ ಕರ್ಮ ಅಂತ ಹೇಳ್ತೀಯಲ್ಲ, ಇದು ಘೋರ ಕರ್ಮ ಅನ್ನೋ ಪ್ರಶ್ನೆ ಅಲ್ಲ, ಸ್ವಧರ್ಮ ಅನ್ನೋದು ಪ್ರಶ್ನೆ. ಸ್ವಧರ್ಮ ಅಂದಮೇಲೆ ಘೋರ ಹೌದೋ ಅಲ್ಲ ಮಾಡಲೇಬೇಕದನ್ನು. ಸ್ವಧರ್ಮವನ್ನು ಘೋರ ಕರ್ಮ ಅಘೋರ ಕರ್ಮ ಅಂತ ನೋಡಬಾರದು, ಅದನ್ನು ಮಾಡಲೇಬೇಕು. ಪರಧರ್ಮ ಎಷ್ಟು ಸರಳ ಕರ್ಮ ಆದರೂ ಮಾಡಬಾರದು ಅದನ್ನು. ಸ್ವಧರ್ಮ ಬಡ ಎಷ್ಟು ಭಯಾನಕವಾದರೂ ಬಿಡಬಾರದು, ಪರಧರ್ಮ ಸುಲಭವಾದರೂ ಮಾಡಲಿಕ್ಕೆ ಹೋಗಬಾರದು. ಮತ್ತು ಲೋಕದೊಳಗೆ ಬಸ್ ಡ್ರೈವರ್ ಹೋಗ್ತಿರ್ತಾನೆ, ಕಂಡಕ್ಟರ್ ಬೆಲ್ ಹೊಡೆಯ ರೀತಿಗೂ ಇವನಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಬೆಲ್ ಹೊಡೆದು ಅವನು ಕರ್ತವ್ಯ, ಅದು ಒಂದು, ಅವನು ಹೊಡೆದಾಗ ಡ್ರೈವರ್ ಹೋಗ್ತಾನೆ, ಬೇರೆ ಹೊಡೆದ್ರೆ ಹೋಗೋದಿಲ್ಲ ಅವನು. ಇನ್ನೂ ನಾವು ಮಡಿಬೇಡಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗಿ ಹೊಡಿಲಕ್ಕೆ ಬರ್ತಾನೆ ಅವನು, ನಿನ್ನ ಹೊಡಿತೇನೆ ಅಂತ ಹೇಳ್ತಾರೆ, ಬೆಲ್ ಹೊಡೆದ್ರೆ ನಿನ್ನ ಹೊಡಿತೇನೆ ಅಂತ ಹೇಳ್ತಾರೆ. ಇದೆಲ್ಲೋಡೆ ರೈಟ್ ನಿಂದಲ್ಲ, ಕಂಡಕ್ಟರ್ ರೈಟ್ ಅದು, ನೀವು ಹೊಡಿಕೊಡ್ತದನ್ನು. ಅದು ಕಂಡಕ್ಟರ್ ರೈಟ್ ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತೇನು? ಸುಮ್ಮನೆ ಪ್ರೆಸ್ಟೀಜ್ ಕ್ವಶನ್ ಅಲ್ಲ, ಕಂಡಕ್ಟರ್ ಜವಾಬ್ದಾರಿ ಇದೆ ಬಸ್ನೊಳಗೆ. ನೀನು ಯಾವನು ಸರಿಯಾಗಿ ಹತ್ತಿಲ್ಲ ರೈಟ್ ಅಂದ್ಬಿಟ್ರೆ, ಯಾರು ಹೊರಬಿಡ್ತಾನೆ ಮುಂದೆ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆದ್ರೆ ಕಂಡಕ್ಟರ್ ಜವಾಬ್ದಾರಿ ಆಗ್ತಾನೆ. ಕಂಡಕ್ಟರ್ ಡ್ರೈವರ್ ಏನು ಹಿಂದೆ ನೋಡೋಕ್ಕಾಗೋದಿಲ್ಲ ಅವನಿಗೆ. ಕಂಡಕ್ಟರ್ ರೆಸ್ಟ್ ಅಂದರೆ ಎಲ್ಲ ಸರಿ ಇದೆ ಅಂತ ಅರ್ಥ. ಅದೇ ಬೆಳ್ಳೊಳ್ಳಿಗೆ ಬರುತ್ತೆ ಹೊಡೆದಿದ್ದಾನೆ ಅಂತ ಅರ್ಥ ಅಲ್ಲ, ಎಲ್ಲ ಸರಿಯಾಗಿದೆ ಈಗ ಹೊಡೆದ್ರೆ ಮುಂದೆ ಹೋಗ್ಬೋದು ಅಂತ ಅರ್ಥ. ಅದ್ಬಿಟ್ಟು ಯಾವನ ತನಗೆ ಅರ್ಜೆಂಟ್ ಆಗುತ್ತೆ ಅಂತ ಹೊಡೆದು ಬಿಟ್ರೆ ಅದು ಹೊಡೆಯ ಲಕ್ಷಣ ಅಲ್ಲ. ಅಲ್ಲಿ ಸೇಫ್ಟಿ ಮುಖ್ಯವಾಗುತ್ತೆ. ಒಬ್ಬನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವನು ನಿರ್ವಹಣೆ ಮಾಡ್ತಾನೆ, ಅದು ಅವನ ಕರ್ತವ್ಯ. ಇನ್ನೊಬ್ಬನು ಹೊಡಿಬಾರದು, ಮೊದಲು ಎಚ್ಚರಿಸ್ತಾರೆ, ಇನ್ನೂ ಹೊಡೆದ್ರೆ ಅವನು ಶಿಕ್ಷೆ ಕೊಡ್ತಾರೆ. ಇವನು ಹೊಡೆದವರು ಶಿಕ್ಷೆ ಕೊಡ್ತಾರೆ. ಎಷ್ಟಾದ ಬೆಲ್ಲ ಹೊಡೆಯ ಏನು ಮಾಡ್ತೀವಿ ಬೆಲ್ಲ ಹೊಡೆಯ ಅಂತ ಹೇಳ್ತಾರೆ ತಕ್ಷಣ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅದು ಬೆಲ್ಲ ಹೊಡೆಯ ಕೆಲಸ ಆಗ್ಬೋದು, ಬಾಣ ಹೊಡೆಯ ಕೆಲಸನೂ ಆಗಬಹುದು. ಬಾಣ ಹೊಡಿಬೇಕಾದರೂ ಅರ್ಹತೆ ಇದ್ದವನು ಹೊಡಿಬೇಕು, ಬರೀ ಬೆಲ್ಲಗಿಲ್ಲ ಹೊಡಿಬೇಕಾದ್ರೂ ಅದನ್ನೇ ಹೊಡಿಬೇಕು. ಇಂಥ ಹೊತ್ತಿನೊಳಗೆ ಇನ್ನೊಬ್ಬರಿಗೆ ಅದಕ್ಕೆ ಅವಕಾಶ ಇಲ್ಲ. ನೀನು ಕ್ಷತ್ರಿಯನಾಗಿದ್ದಿ, ನಿನಗೆ ಪುಣ್ಯ ಜನ್ಮದ ಅತಿ ಶ್ರೇಷ್ಠವಾದಂತಹ ಜನ್ಮ ಜನ್ಮಗಳ ಪುಣ್ಯವಾಗಿ ಇಂಥ ಯುದ್ಧದ ಅವಕಾಶ ಬಂದಿದೆ. ಇದನ್ನು ಘೋರಕರ್ಮ ಗಿರಕರ್ಮ ಅಂತ ನೋಡಬೇಡ, ಯುದ್ಧವನ್ನು ಮಾಡಲೇಬೇಕು. ತಸ್ಮಾತ್ ಯುದ್ಧಸ್ವ ಭಾರತ, ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಭಗವಂತ ಮಧ್ಯೆ 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 ಹೇಳ್ತಾನೆ ಬಂದಿದ್ದ. ಈ ಮಾತು ಅರ್ಥವಾದಾಗ ನಮಗೆ ಕೆಲಸ ಸುಲಭ ಕಟ್ಟದ್ದು ಅಂತ ನೋಡದೇನೆ ಕರ್ತವ್ಯ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಡಬೇಕು ಅಂತ ಅರ್ಥ. ಆಗ ಮುಂದಿನ ಪ್ರಶ್ನೆ ಬಂತು. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಎಷ್ಟು ಸ್ಪಷ್ಟವಾದ ನೇರವಾದ ಪ್ರಶ್ನೆ ಇದೆ. ವಿಷಯ ಸ್ಪಷ್ಟ ಇದ್ರೆ ಯಾತಕ್ಕೆ ಮನುಷ್ಯ ಪಾಪ ಮಾಡ್ತಾನೆ ಅಂತ ಪ್ರಶ್ನೆ ಇದೆ. ಇಷ್ಟು ಸ್ಪಷ್ಟ ವಿಚಾರ ಇದ್ದಾಗ ಪಾಪ ಮಾಡೋದು ಯಾತಕ್ಕೆ? ಯಾವನೋ ಬಿಟ್ಟುಬಿಡೋಣ, ಇನ್ನೊಬ್ಬರು ಹೇಳಿದ್ರೆ ನಾವೇ ಮಾಡ್ತೇವಲ್ಲ ಯಾತಕ್ಕಿದು. ಅಥ ಕೇನ ಪ್ರಯುಕ್ತ ಅಯಂ, ಯಾವುದರಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಅಯಂ ಪುರುಷ, ಈ ಒಬ್ಬ ವ್ಯಕ್ತಿ ಪಾಪಂ ಚರತಿ ಪಾಪವನ್ನು ಮಾಡ್ತಾನೆ. ಅದು ಕೆಲವೊಮ್ಮೆ ಹೇಳ್ತಾನೆ ಗೊತ್ತಾ, ಅನಿಚ್ಛನ್ನತಿ ಇಷ್ಟ ಇಲ್ಲ, ಕೆಲವೊಮ್ಮೆ ಇಷ್ಟ ಇಲ್ಲದೇ ಪಾಪ ಮಾಡಿಬಿಡ್ತಾನೆ. ಇಷ್ಟ ಇದ್ದು ಮಾಡೋ ಕೇಸ್ ಬೇರೆ, ಉತ್ತರ ಇಷ್ಟ ಇದೆ ಅಂದರೆ ಉತ್ತರ ಅದು. ಯಾಕಯ್ಯ ಮಾಡಿದೆ, ಇಷ್ಟಪಟ್ಟು ಮಾಡಿದೆ, ಅಲ್ಲಿ ಅನುಭವಿಸ್ಬೇಕು. ಇಷ್ಟವಿಲ್ಲದೆ ಮಾಡ್ತಾನಲ್ಲ ಅದ್ಯಾತಕ್ಕೆ? ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅದು ಹೇಗೆ ಹೋಗ್ತು, ಬಲಾತ್ಕಾರದಿಂದ ಹೇಗೋ ಹಾಗೆ ಮಾಡ್ತಾನೆ, ತನಗಿಷ್ಟ ಇಲ್ಲ ಇನ್ನೊಬ್ಬರು ಹೇಳಿದರೆ ಹೇಗೋ ಹಾಗೆ ತಾನು ಒಳಗಿನಿಂದನೇ ಮಾಡ್ತಾನಲ್ಲ ಯಾತಕ್ಕೆ, ಇದು ಏನು ಕಾರಣ ಅಂತ ಪ್ರಶ್ನೆ ಮಾಡುತ್ತೆ. ಏನು ಕಾರಣ ಇದಕ್ಕೆ? ಹೊರಗಿನ ಕಾರಣದ ಪ್ರಶ್ನೆ ಬರಲಿಲ್ಲ, ಈಗ ತಾನೇ ಮಾಡ್ತಾನೆ ಅಂತ ಹೇಳಿದ ಮೇಲೆ ಅದಕ್ಕೆ ಯಾರು ಮಾಡಿಸೋರು ಅದನ್ನು ಅಂತ ಪ್ರಶ್ನೆ ಬಂತು. ಬಲಾತ್ಕಾರನ ಮಾಡ್ತಾನೆ ಅಂದ ಮೇಲೆ ಇವನು ಮಾಡಿದರೂ ಕೂಡ ಮಾಡಿಸೋನು ಯಾವನೋ ಇದ್ದಾನೆ ಅಂತ ಆಯ್ತಾನೆ. ನಾನು ಮಾಡಿದ್ದಾಯ್ತು, ಕಲ್ಲು ಹೊಡೆದ, ನಾನು ಹೊಡೆದಿಲ್ಲ ಅಂದ. ಹೊಡೆದಿದ್ದೀಯಲ್ಲ ಈಗ? ಇಲ್ಲ, ಅವ್ರು ಹೇಳಿದ್ರು ಹೊಡೆದೆ ಅಂತ ಹೇಳಿದೆ. ನಾನು ಹೊಡೆದಿದ್ದು ಹೌದು, ಆದರೆ ನಾನು ಹೊಡೆದಿದ್ದಲ್ಲ, ಹೊಡೆದಿದ್ದು ಹೌದು, ಹೊಡೆದಿದ್ದಲ್ಲ, ಅವ್ರು ಹೇಳಿದ್ರು ಅಂತ ಹೊಡೆದೆ. ಹಾಗಿದ್ದರೆ ಇವತ್ತು ಪಾಪ ಕಾರ್ಯವನ್ನು ಯಾವ ಹೇಳಿದ ಅಂತ ಯಾವನು ಮಾಡಿಸ್ತಾನೆ. ಹಾಗಿದ್ರೆ ಈ ಮಾತನ್ನು ಹುಡುಕೊಂಡು ನಾವೆಲ್ಲ ಏನು ಮಾಡ್ತೇವೆ ಗೊತ್ತಾ, ಯಾರೋ ಪಕ್ಕದ ಮನೆ ಹುಡುಕ್ತೆ, ಅವನು ಹೇಳಿದ್ದಕ್ಕೆ ಮಾಡದೆ, ಇವನು ಹೇಳಿದ್ದಕ್ಕೆ ಮಾಡದೆ ಅಂತೇಳಿ ಭಗವಂತ ಹೇಳ್ತಾನೆ. ಅದಲ್ಲ ಕಾರಣ, ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇನ ವಿಹ ವೈರಿಣಂ. ನೇರವಾದ ಉತ್ತರ ಇದು. ಜಾಗತಿಕವಾದ ಸಮಸ್ಯೆಗೆ ಭಗವಂತ ಕೊಟ್ಟ ಉತ್ತರ ಇದು. ವೀರಬೋಧವರಿಗೆ ಅಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ಬನಿಗೂ ಬರ್ತಕ್ಕಂಥ ಪ್ರಶ್ನೆ ಇದು. ನಾನು ಯಾಕೆ ತಪ್ಪು ಮಾಡಿದೆ? ಎಷ್ಟೊತ್ತ ನಮಗೆ ಅನಿಸುತ್ತೆ ನಾನು ಹೀಗೆ ಮಾಡಬೇಕಾಗಿದ್ದರೆ ಯಾಕೆ ಮಾಡಿದೆ? ನಾನೀಗ ನನಗೆ ಗೊತ್ತಿದ್ದು ಯಾಕೆ ಹಾಗೆ ಮಾಡಿದೆ? ಈ ಪ್ರಶ್ನೆಗೆ ತಾನೇ ಪ್ರಶ್ನೆ ಹಾಕ್ಕೊಳ್ತಾನಲ್ಲ. ವೇದ ಓದಲಿಕ್ಕೆ, ವೇದಾಂತ ಓದಲಿಕ್ಕೆ, ಮುನಿಯಾಗಲಿಕ್ಕೆ, ಋಷಿ ಆಗಲಿಕ್ಕೆ ಅಲ್ಲ, ಪ್ರತಿನಿತ್ಯದ ಜೀವನದಲ್ಲಿ ಈ ಪ್ರಶ್ನೆಗೆ ಉತ್ತರ ನಮಗೆ ಬೇಕೇ ಬೇಕು. ಅದಕ್ಕೆ ಭಗವಂತ ಉತ್ತರ ಕೊಡುತ್ತಾನೆ. ಆದ್ದರಿಂದ ಭಗವದ್ಗೀತೆ ಒಂದು ಸಾರ್ವತ್ರಿಕವಾದ ಗ್ರಂಥ, ಸಾರ್ವಜನಿಕವಾದ ಗ್ರಂಥವಾಗಲಿಕ್ಕೆ ಈ ರೀತಿಯಾದ ಸಾರ್ವತ್ರಿಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಿರೋದೇ ಕಾರಣ. ಅರ್ಜುನ, ಇದಕ್ಕೆ ಕಾರಣ ಏನು ಗೊತ್ತೇನು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಇದು ಕಾಮ, ಇದು ಕ್ರೋಧ, ಇದರಿಂದನೇ ಪ್ರೇರಿತನಾಗಿ ಮನುಷ್ಯ ಕೆಲಸವನ್ನು ಮಾಡ್ತಾನೆ. ಕಾಮವೇ ಇದಕ್ಕೆಲ್ಲ ಕಾರಣ, ಕ್ರೋಧವೇ ಇದಕ್ಕೆಲ್ಲ ಕಾರಣ. ಕಾಮಕ್ರೋಧಕ್ಕೆ ವಶನಾದ ವ್ಯಕ್ತಿ ತನಗಿಷ್ಟ ಇಲ್ಲದೆ ಹೋದರೂ ಕೂಡ ಇಂಥ ಕೆಲಸವನ್ನು ಮಾಡ್ತಾನೆ. ಇದು ಭಗವಂತ ಕೊಟ್ಟ ಉತ್ತರ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಇದು ಸಾತ್ವಿಕ ಗುಣದಿಂದ ಹುಟ್ಟೋದಲ್ಲ, ರಜೋಗುಣ ಸಮುದ್ಭವ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಗುಣತ್ರಯಗಳು ಅಂತ ಕರೀತಾರೆ. 14ನೇ ಅಧ್ಯಾಯ ಪೂರ್ತಿ ಅದರ ವಿಶ್ಲೇಷಣೆ ಮಾಡ್ತಕ್ಕಂಥ ಅಧ್ಯಾಯನೇ. ಇದು ಉಲ್ಲೇಖ ಬಂತಲ್ಲ, ವಿವರಣೆಗೆ ಅಲ್ಲಿಗೆ ಹೋಗ್ಬೇಕು ನಾವು. ಅದು ಪ್ರತಿಯೊಂದು ಭಗವದ್ಗೀತೆಯ ಪದಕ್ಕೂ ಹಿಂದೂ ಮುಂದಿನ ತಿಳುವಳಿಕೆ ಇಲ್ಲದೆ ಹೋದ ಸ್ಪಷ್ಟಾರ್ಥ ಆಗೋದೇ ಇಲ್ಲ. 14ನೇ ಅಧ್ಯಾಯದಲ್ಲಿ ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಈ ಪ್ರಶ್ನೆ ಉತ್ತರ ಕೊಟ್ಟಿದ್ದಾನೆ ಭಗವಂತ. ರಜೋಗುಣ ಅಂತ ಏನಿದೆ, ಸತ್ವಗುಣ ಸಾತ್ವಿಕ ಕಾರ್ಯಕ್ಕೆ ಕಾರಣ, ರಜೋಗುಣ ರಾಜಸ ಕಾರಣಕ್ಕೆ ಕಾರ್ಯಗಳಿಗೆ, ತಮೋಗುಣ ತಾಮಸ ಕಾರ್ಯಗಳಿಗೆ ಕಾರಣ. ಈ ಮೂರು ಗುಣಗಳಿಂದ ಮೂರು ವಿಧವಾದ ಪ್ರವೃತ್ತಿಯಾಗುತ್ತೆ. ಈ ಕಾಮ ಎಂಥ ಕಾಮ, ರಜೋಗುಣ ಸಮುದ್ಭವ, ರಜೋಗುಣದಿಂದ ಹುಟ್ಟತಕ್ಕಂತಹ ಕಾಮ, ರಜೋಗುಣದಿಂದ ಹುಟ್ಟತಕ್ಕಂತಹ ಕ್ರೋಧ, ಇದು ಈ ಕೆಲಸ ಮಾಡಿಸ್ತಾ ಇದೆ. ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಇದೇ ನಮ್ಮ ಶತ್ರು. ಶತ್ರುವನ್ನು ಹೊರಗೆ ಹುಡುಕಬಾರದು, ಒಳಗೆ ಹುಡುಕಬೇಕು ಅಂತ ಹೇಳಿದ್ದ. ಎಷ್ಟೋ ಸರ್ತೆ ಕಳ್ಳ ಒಳಗೆ ಸೇರ್ಕೊಂಡಾಗ್ಬಿಟ್ಟಿದೆ, ಒಂದು ಬಾಗಲ ಹಾಕ್ಕೊಂಡು ಗರಿಕೆ ಹೊಡಿತಾ ಇರ್ತಾರೆ, ಸದ್ಯ ಬಾಲಾಕ್ಬಿಟ್ಟಿದ್ದೇನೆ ಅಂತೆ. ನೀಟಾಗಿ ಒಂದು ಮನೆಯೆಲ್ಲ ಜೋರ ಮಾಡ್ತಾರೆ, ಒಳಗೆ ಎಲ್ಲ ಬೋಡಿಸ್ತಾ ಇರ್ತಾರೆ. ಆಗಲೇ ಒಳಗೆ ಎಂಟರ್ ಆಗಿಬಿಟ್ಟಿದೆ. ಈಗಾಗಲೇ ಮನೆ ಒಳಗಿನ ಕಳ್ಳ ಎಷ್ಟು ಭಯಾನಕ, ಮನೆ ಹೊರಗಿನ ಕಳ್ಳನ್ನು ಬಾಗಿಲು ಹಾಕಿರೋ ತಪ್ಪಿಸ್ಬೋದು, ಮನೆ ಒಳಗಿನ ಕಳ್ಳನನ್ನು ಬಾಗಿಲು ಹಾಕಿದಷ್ಟು ಡೇಂಜರ್ ಜಾಸ್ತಿ ಆಗುತ್ತೆ. ಇವತ್ತು ಮನೆಯೊಳಗಿನ ಕಳ್ಳ ಎಷ್ಟು ಡೇಂಜರ್ ಆಗೋದಾದರೆ ಮನಸ್ಸಿನೊಳಗಿನ ಕಳ್ಳ ಎಷ್ಟು ಡೇಂಜರ್ ಆಗ್ತಾನೆ ಅಂತ ಹೇಳುತ್ತೆ. ಮನೆಯ ಹೊರಗೆ, ಮನೆಯ ಒಳಗೆ, ಮನಸ್ಸಿನ ಒಳಗೆ ಅವನೇ ಕಾಮ, ಅವನೇ ಕ್ರೋಧ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನಃ. ಕೆಲವು ಕಳ್ಳರಿರ್ತಾರೆ, ಸಣ್ಣ ಪುಟ್ಟ ಕಳ್ಳರಿರ್ತಾರೆ, ಬಟ್ಟೆ ಒಳಗೆ ಎಳ್ಕೊಂಡು ಹೋಗ್ಬಿಡ್ತಾರೆ, ಕಿಡಿಕೆಲೇನೆ ಎಳ್ಕೊಂಡು ಹೋಗ್ತಾರೆ. ಇಂಥ ಕಳ್ಳರು ಬೇರೆ, ಇನ್ನು ಕೆಲವರು ಬಂಗಾರನೇ ಕದಿಯೋರು ಬೇರೆ, ನೋಟು ಕದಿಯೋರು ಬೇರೆ, ಅದು ಚಿಲ್ಲರೆ ಕದಿಯೋರು ಬೇರೆ. ಅದರಲ್ಲೂ ಕೂಡ ಅದು ಯಾವ್ದಾದ್ರು ಅನೇಕ ರೀತಿಯಲ್ಲಿ ಕದೀತಾ ಇರ್ತಾರೆ. ಈ ಕಳ್ಳ ಹಾಗಲ್ಲ ಅಂತ, ಮಹಾಕಳ್ಳ ಅಂತ ಕರೀತಾರೆ. ಮಹಾಶನಃ ಮಹಾಪಾಪ್ಮ ವಿದ್ಧೇನ ವಿಹ ವೈರಿಣಂ. ಮಹಾಶನಃ ಈ ಪದ ಅರ್ಥ ಮಾಡಿಕೊಂಡ್ರೆ ಕೆಲವರು ಇರ್ತಾರೆ ತುಂಬ ಪೀಡಿಸ್ತಾರೆ ಅಂತ ಹೇಳ್ತಾರೆ. ಬಿಚ್ಚವರು ತುಂಬ ಪೀಡಿಸ್ತಿರ್ತಾರೆ, ಮಾಡಿ ಏನೋ ಪಾಪಗಳು ಸೀರಿಯಸ್ ಆಗಿ ಮಾತಾಡ್ತಾ ಕೂತಿರ್ತಾರೆ, ಅಮ್ಮ ತಾಯಿ ಅಂತ ಒದರ್ತಾನೆ ಇರ್ತಾನೋ, ಡಿಸ್ಟರ್ಬ್ ಆಗ್ತಿರ್ತಾವೆ. ಈಗ ಕೊಟ್ಟು ಕಳಿಸ್ಬಿಡಿ ಸಾಕು ಅವನಿಗೆ, ಕೊಟ್ಟು ಕಳಿಸ್ಬಿಡಿ ಅವನಿಗೆ ಹೋಗಲಿ, ಸುಮ್ಮನೆ ಒದರ್ತಾನೆ, ಕೊಟ್ಟು ಬಿಟ್ಟರೆ ಹೋಗಿಬಿಡ್ತಾನೆ. ಇವನು ಇಷ್ಟು ಅನ್ನ ಹಾಕಿದ್ರೆ ಹೋಗಿಬಿಡ್ತಾನೆ. ಇವನು ಯಾವನೋ ಬರ್ತಾನೆ, ಒಂದು 10 ವರ್ಷ ಕೊಟ್ಟರೆ ಚಂದ ಆಡಿಸಕ್ಕೆ ಅಂತ ಬಂದಿರ್ತಾನೆ, 10-20 ವರ್ಷ ಹೋಗಿಬಿಡ್ತಾನೆ ಆ ಕಡೆ. ಅವನು ಕಳಿಸ್ಬಿಟ್ರೆ ಮುಗಿದು ಹೋಗ್ತಾನೆ. ಈ ಕಾಮ ಅಂಥದ್ದಾದರೆ ಏನೋ ಕೊಟ್ಟು ಕಳಿಸ್ಬಿಡೋಣ ಅಂತ ಕೇಳಿದರೆ, ಅಲ್ಪ ಸ್ವಲ್ಪ ಆರೆ ಕೊಟ್ಟುಬೇಡೋಣ ಅಂತ ಕೇಳಿದರೆ, ಮಹಾಶನಃ ಅಂತ ಹೇಳಿ ಸಿಕ್ಕಾಬಟ್ಟೆ ತಿನ್ನುತ್ತೆ ಕಾಮ. ಇದು ಎಷ್ಟೋದ್ರೆ ನಮಗೆ ಇಲ್ಲ ಮಾಡಿಬಿಡುತ್ತೆ, ಕೊಡೆ ತಾನೇ ತಿಂದು ಹಾಕ್ಬಿಡುತ್ತೆ ಅಂತ ಹೇಳಿದ್ದೆ. ಮಹಾಶನ ಬಕಾಸುರ ತಿಂತಿದ್ನಲ್ಲ, ಊರೂರನ್ನೇ ತಿಂತಿದ್ದ, ಕುಂಭಕರ್ಣ ತಿಂತಿದ್ನಲ್ಲ, ಅವನು ಎದ್ದು ಬಿಟ್ಟರೆ ಮಲಗೋದೊಂದು ಕಷ್ಟ, ಮಲಗೋದನ್ನು ಎದ್ದು ಬಿಟ್ಟ ಅಂತ ಕೇಳಿದರೆ, ಅವನಿಗೆ ಪರ್ವತಪ್ರಾಯವಾದ ಮಾಂಸದ ರಾಶಿ ಇರಬೇಕಂತ. ಅನ್ನದ ರಾಶಿ ಕೊಡೋದೇ ಕಷ್ಟ, ಮಾಂಸದ ರಾಶಿ ಕೊಡಬೇಕಂತ. ಮಾಂಸದ ರಾಶಿ ಅಷ್ಟೇ ಅಲ್ಲ, ಸರೋವರಗಳ ಗಟ್ಟಲೆ ರಕ್ತದ ಪ್ರವಾಹ ಕೊಡಬೇಕಂತ, ನೀರು ಕುಡಿದ ಕುಡಿತಿದ್ದಂತ. ಅದೇನೋ ದನದ ಮಾಂಸ, ಆ ಮಾಂಸ, ಈ ಮಾಂಸ ಅಲ್ಲ, ಸಣ್ಣ ಪುಟ್ಟ ಮಾಂಸ ಅಲ್ಲ, ಹೆಣಗಳ ಮಾಂಸ ಅಲ್ಲ, ಋಷಿಮುನಿಗಳ ಮಾಂಸ ಆಗಬೇಕಾಗಿತ್ತಂತ. ಋಷಿಮುನಿಗಳ ಮಾಂಸವನ್ನು ಬೆಟ್ಟದೆತ್ತರದ ಮಾಂಸ, ಸರೋವರದ ಗಟ್ಟಲೆ ರಕ್ತ, ಅದನ್ನು ಕುಡಿದು ಬದುಕೊಂಡು ಎಷ್ಟು ಡೇಂಜರ್ ಯೋಚನೆ ಮಾಡಿ. ಯಾರು ಮಹಾಶನಃ ಎಂಬ ಪದ ನಮಗೆ ಅರ್ಥ ಆಗುತ್ತೆ. ರಾಮಾಯಣದಲ್ಲಿ ಹೇಳ್ತಾರೆ, ರಾಮದೇವರು ಹೋಗ್ತಾ ಇದ್ದಾರೆ, ವಿಶ್ವಾಮಿತ್ರಮೇಗಳು ಪ್ರಾರ್ಥನೆ ಮಾಡಿ ತೋರಿಸ್ತಾರೆ, ರಾಮ ನೋಡಲ್ಲಿ ಅಸ್ಥಿಪಂಜರದ ರಾಶಿ ಇದೆಯಲ್ಲ ನೋಡು ಅಂತ. ಅಸ್ಥಿಪಂಜರದ ರಾಶಿ ಅದು ಯಾರದ್ದು ಗೊತ್ತಾ? ಋಷಿಗಳ ಮುನಿಗಳ ಅಸ್ಥಿಪಂಜರದ ರಾಶಿ ಅಂತ ಹೇಳಿದ್ದಾರೆ. ತಪಸ್ ಮಾಡತಕ್ಕಂಥ ಋಷಿಗಳ ಮುನಿಗಳನ್ನು ಈ ರಾಕ್ಷಸರು ಕೊಂದು ತಮ್ಮ ವಿಜಯದ ಸಂಕೇತವಾಗಿ ಅಸ್ಥಿಪಂಜರ ಪೇರಿಸಿಟ್ಟಿದ್ದಾರೆ. ಅಸ್ಥಿಪಂಜರಗಳ ಲೈಬ್ರರಿ ಬುಕ್ಸ್ ಜೋಡಿಸಿದ್ದಾರೆ ಮನೆಯೊಳಗೆ. ಎಷ್ಟು ಓದಿದ್ದೇನೆ ಅಂತ ತೋರಿಸಕ್ಕೆ ಇವನು ಭ್ರಮೆ ಬರೋದಕ್ಕೆ ಅವ್ರು ಮಾಡ್ತಾರಲ್ಲ, ಎಷ್ಟು ತಿಂದಿದ್ದೇವೆ ಅಂತ ತೋರಿಸಕ್ಕೆ ಅಸ್ಥಿಪಂಜರಗಳು ರಾಶಿ ಒಟ್ಟಿದ್ದಾರೆ ನೋಡು ರಾಮ. ಅದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದು, ನಿನ್ನಿಂದ ಇಡೀ ಲೋಕ ಉದ್ಧಾರವಾಗಬೇಕು ಪ್ರಾರ್ಥನೆ ಮಾಡ್ತಾರಲ್ಲ, ಆಗ ನಮಗೆ ಈ ಪ್ರಶ್ನೆ ಅರ್ಥ ಆಗುತ್ತೆ. ಮಹಾಶನಃ ಈ ಕಾಮಕ್ಕೆ ಕೊನೆಯಿಲ್ಲ ಅಂತ ಹೇಳುತ್ತೆ. ಕಾಮಕ್ಕೆ ಕೊನೆಯಿಲ್ಲ, ಎಷ್ಟು ಬೇಕಾದರೂ ನೋಡಿ ಕೇಳ್ತಾನೆ, ಎಷ್ಟು ಕೊಟ್ಟರು ಕೂಡ ಹುಟ್ಟುಕೂತಿರ್ತಾನೆ, ಉತ್ತಪಡಿಸ್ತಾನೆ, ಸಾಧು ಇನ್ನೊಂದು ಸರ್ತಿ ಹಾಕಿ ಅಂತಾನೆ, ಇನ್ನೊಂದು ಸರ್ತಿ ಹಾಕಿ ಮತ್ತೆ ಹಾಕ್ತಾನೆ, ಇನ್ನೊಂದು ವೆರೈಟಿ ಥರ ಅದನ್ನು ಹಾಕಿ ಅಂತಾನೆ, ಮತ್ತೆ ಹಾಕಿ ಅಂತಾನೆ, ಹೊಟ್ಟೆ ತುಂಬ ಬೇಡ ಅಂತ ಹೇಳಿ ಮೆಲ್ಲಗೆ ಕ್ಯಾರಿಯರ್ ತೆಗಿತಾನೆ. ಮೇಲೆ ಪಕ್ಕದಲ್ಲಿ ಕ್ಯಾರಿಯರ್ ಒಂದು ಇನ್ನೊಂದು ಕ್ಯಾರಿಯರ್ ತೆಗಿತಾನೆ ಫಸ್ಟು, ಅದು ಮನೆಗೆ ಹೋಗ್ತಾನೆ ಸಪ್ಲೈ ಬಕೆಟ್ಗಟ್ಟಲೆ ಹೋಗ್ತೀವಿ. ಎಷ್ಟೋ ಕಡೆ ಬಕೆಟ್ಗಟ್ಟಲೆ ಮನೆಗೆ ಹೋಗ್ತಾ ಇರತ್ತಪ್ಪ, ಅನ್ನ ಇಲ್ಲದೆ ಕೂತವ್ರು ಅನ್ನ ಇಲ್ಲದೆ ಕೂತಿರ್ತಾರೆ, ಬಕೆಟ್ಗಟ್ಟಲೆ ಯಾರದೋ ಮನೆಗೆ ಹೋಗ್ತಿರು, ಇದೆಲ್ಲ ನಡೀತಿರೋದೇನೆ. ಈ ರೀತಿ ತಿಂದರೆ ಯಾರಿಗೆ ಕೊಳ್ಳೋಕ್ಕಾಗತ್ತೆ ಅಂತ ಕೇಳುತ್ತೆ. ಇನ್ನು ಹೋದರೆ ತನಗಾಯಿತು, ತನ್ನ ಮಕ್ಕಳಿಗಾಯಿತು, ಮೊಮ್ಮಕ್ಕಳಿಗಾಯಿತು, ಇದಕ್ಕಾಯಿತು, ಮಾಡ್ತಾನೆ ಇರ್ತಾನೆ ಅಷ್ಟಿನ ಕೊನೆಯಲ್ಲಿ ಮೊದಲೆಯಲ್ಲಿ ಅದಕ್ಕೆ ಅದಕ್ಕೆ ಮಹಾಶನಃ ಕಾಮಕ್ಕೆ ಕೊನೆ ಇಲ್ಲ ಅಂತ ಹೇಳುತ್ತೆ. ಆಶಾ ಬಲವತಿ ಜಂತೋಹೋ. ಇದೊಬ್ಬ ಪ್ರಾಣಿಗೂ ಆಸೆ ಅನ್ನೋದು ಅತ್ಯಂತ ಭಯಾನಕವಾದದ್ದು. ಜಗತ್ತಲ್ಲಿ ಏನು ಕೊಟ್ಟರು ಸಾಕು ಅನ್ನೋದು ಇಲ್ಲವಂಥದ್ದು, ಸಾಕು ಅನ್ನೋ ಬುದ್ಧಿನೇ ಇಲ್ಲವಂತೆ. ಮಹಾಶನಃ ಮಹಾಪಾಪ್ಮ, ಮಹಾಶನಃ ಕೊಳ್ಳೋಕ್ಕಾಗೋದೇ ಇಲ್ಲ. ಎಷ್ಟು ಲಂಚ ಕೊಡಬೇಕಂತ ಕೇಳ್ತಾರೆ, ಎಷ್ಟೇ 50 ರೂಪಾಯಿ ಕೊಟ್ಟು ಬಿಡು, ಇಲ್ಲ ರೀ ಲಕ್ಷಾಂತರ ಕೇಳ್ತಾರೆ ಅಂತ ಕೇಳಿದರೆ ಮುಗಿದು, ಹಾಗಿದ್ರೆ ಕೊಳ್ಳೋಕ್ಕಾಗೋದಿಲ್ಲ ಬಿಡಿ ಅಂತ ಹೇಳಿಬಿಡ್ತಾರೆ. ಈ ಕಾಮಕ್ಕೆ ತುಂಬಿಸೋಕ್ಕಾಗೋದಿಲ್ಲ. ಮಹಾಪಾಪ್ಮ ಹೋಗಲಿ, ಬರೀ ತಿಂದು ಹೋಗ್ತಾನೆ ಅದೂ ಇಲ್ಲ, ಮಹಾಪಾಪ್ಮ ಪಾಪ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಹೇಳಿದ್ದೆ. ಪಾಪ ಕಾರ್ಯವನ್ನು ಮಾಡಿಸ್ತಾನೆ, ಗುಂಡ ಹಿಡ್ಕೊಂಡು ಬಿಡ್ತಾನೆ, ಸುಮ್ಮನೆ ಹಿಡ್ಕೊಂಬಿದಿಲ್ಲ, ಈ ಬ್ರೀಫ್ಕೇಸ್ ಇನ್ನೊಬ್ಬನಿಗೆ ಕೊಡು ಅಂತ ಹೇಳ್ತಾನೆ, ಅದು ಮತ್ತೊಬ್ಬನಿಗೆ ಕೊಡು ಅಂತ ಹೇಳ್ತಾನೆ. ಕೊಟ್ಟರು ಸತ್ತ, ಕೊಡದೆ ಹೋದ್ರೆ ಸತ್ತ ಅವನು, ಕೊಡದೆ ಹೋದ್ರೆ ಶೂಟ್ ಮಾಡ್ತಾನೆ, ಕೊಟ್ಟರೆ ಅವನು ಶೂಟ್ ಮಾಡ್ತಾನೆ, ಲೆಕ್ಕ ಹಾಕಬೇಕು. ಸಿಕ್ಕರೆ ಸರ್ಕಾರ ಶೂಟ್ ಮಾಡುತ್ತೆ. ಅದು ಮಾಡ್ತಕ್ಕಂಥ ಕೆಲಸ ಎಷ್ಟು ಭಯಾನಕ, ಮಾಡಿದರೂ ತಪ್ಪು ಬಿಟ್ಟರು ತಪ್ಪು. ಮಹಾಪಾಪ ಅನ್ನೋ ಪದ ಆಚಾರ್ಯ ಬರೀತಾರೆ, ಬ್ರಹ್ಮಹತ್ಯಾದಿ ಕಾರಣತ್ವಾತ್ ಅಂತ ಬರೀತಾರೆ. ಬ್ರಹ್ಮಹತ್ಯಾದಿಗಳನ್ನು ಮಾಡಿಬಿಡ್ತಾನೆ. ಕೋಪ ಬಂದವನಿಗೆ ಗುರು ಇರಲಿಲ್ಲ, ಹಿರಿಯರಿಲ್ಲ, ಏನೂ ಇಲ್ಲ. ಕ್ರುದ್ಧೋಹನ್ಯಾತ್ ಗುರುವಿನಪಿ, ಮಹಾಭಾರತದ ವಾಕ್ಯ. ಕೋಪಗೊಂಡವನು ಗುರುಗಳನ್ನು ಬೇಕಾದ್ರೆ ಕೊಂದು ಹಾಕಿಬಿಡ್ತಾನೆ, ವಿವೇಕನೇ ಅವನ ಕೈಯಲ್ಲಿರೋದಿಲ್ಲ. ಮಹಾಶನೋ ಮಹಾಪಾಪ್ಮ ವಿದ್ಧೇರಭಿಹ ವೈರಿಣಂ. ಈ ಕಾಮವನ್ನ ಈ ಕ್ರೋಧವನ್ನ ವೈರಿ ಅಂತ ತಿಳ್ಕೋ ಅರ್ಜುನ. ಶತ್ರುವನ್ನು ಎಲ್ಲ ಹುಡುಕಬೇಡ, ಈ ಕಾಮಕ್ರೋಧದಲ್ಲಿ ಶತ್ರುವನ್ನು ಕಾಣು. ನಿಜವಾದ ವೈರಿ ಅಂದ್ರೆ ಇವನೇ ಅಂತ ಹೇಳಿ. ವೈರಿ ಅಂದ್ರೆ ಇವನೇ. ಒಂದು ಪ್ರಶ್ನೆ ಬಂತು, ವೈರಿ ಅಂತ ಯಾತಕ್ಕೆ ಕರಿಬೇಕು ಕಾಮವನ್ನ ಅಂತ ಕರೆದ್ರೆ? ಶತ್ರು ಅಂತ ಯಾರನ್ನು ಕರಿತೇವೆ ನಾವೀಗ? ನಮ್ಮ ಗುರಿ ಸಾಧನೆ ಯಾವನು ಅಡ್ಡಿ ಆಗ್ತಾನೋ ಅವನನ್ನು ಶತ್ರು ಅಂತ ಕರೀತೇವೆ. ನಮ್ಮ ಗುರಿ ಸಾಧನೆಗೆ ಅಡ್ಡಿಯಾಗವನನ್ನು ಶತ್ರು ಅಂತ ಕರೀತೇವೆ. ನಮ್ಮ ಮೋಕ್ಷ ಸಾಧನೆಗೆ ಜ್ಞಾನ ಸಾಧನೆಗೆ ಕಾಮ ಅಡ್ಡಿ ಆಗುತ್ತಾದ್ರಿಂದ ಇದು ದೊಡ್ಡ ವೈರಿ ಅಂತ ಕರೆದು. ನಮ್ಮ ದೊಡ್ಡ ಶತ್ರು ಇದೇನೆ. ಭಗವದ್ಗೀತೆ ಮಾತನ್ನು ಓದಿ ಭಾಗವತ ಪುರಾಣದಲ್ಲಿನ ಪ್ರಹ್ಲಾದನ ಮಾತನ್ನು ಕೇಳಬೇಕು. ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲೋ ಪ್ರಹ್ಲಾದ, ಏನಯ್ಯ ನೀನು, ನನ್ನನ್ನು ಕಂಡ್ರೆ ಮೂರು ಲೋಕ ನಡುಕ್ತಾ ಇವೆ. ಹಿರಣ್ಯಕಶಿಪು ಅಂದರೆ ಇಂದ್ರಾದಿ ದೇವತೆಗಳು ಗಾಬರಿ ಆಗ್ತಾ ಇದ್ದಾರೆ. ನನ್ನ ಮುಂದೆ ನಿಂತುಕೊಂಡು ನೀನು ಹರಿಮಾಶ್ರಯೇತ ಹರಿಮಾಶ್ರಯೇತ ದೇವ್ರ ಕಾಲಿಗೆ ಬೀಳಬೇಕು ಅಂತ ಹೇಳ್ತೀಯಲ್ಲ, ಎಷ್ಟಯ್ಯ ಧೈರ್ಯ ನಿನಗೆ, ಯಾರು ಬಲ ಕೊಟ್ಟು ನಿನಗೆ ಅಂತ ಕೇಳಿದ್ದೇನೆ. ಆಗ ಪ್ರಹ್ಲಾದ ನೇರ ಉತ್ತರ ಕೊಡ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಾಂ. ಅಪ್ಪ, ನನಗಲ್ಲ ನಿನಗಲ್ಲ, ಇಡೀ ಜಗತ್ತಿಗೇನೆ ಬಲ ಕೊಡೋ ನಮ್ಮ ಭಗವಂತ, ನಮ್ಮ ನಾರಾಯಣ ಬಲವನ್ನು ಕೊಡ್ತಾನೆ ಅಂತ ಹೇಳಿದ್ದಾನೆ. ಅವನು ಹೋ ಅಂತ ಕೂಗ್ತಾ ಇದ್ದಾನೆ, ನಾನು ಎಷ್ಟು ಲೋಕ ಗೆದ್ದಿದ್ದೇನೆ ಗೊತ್ತಾಯ್ಯಾ ಅಂತ ಹೇಳುತ್ತಾನೆ. ಹತ್ತು ದಿಕ್ಕು ಗೆದ್ದಿದ್ದೇನೆ ಗೊತ್ತಾ ನಾನು? ಹಿರಣ್ಯಕಶಿಪುವಿನ ಮಾತು. ಕಷ್ಟ ಪ್ರಹ್ಲಾದ ಹೇಳ್ತಾನೆ, ಏನಪ್ಪ ಹದ್ದಿಗೆ ಗೆದ್ದಿರೋದು ನೀನು? ದಶ್ಯೂನ್ಪುರ ಸಣ್ಣ ವಿಜಿತ್ಯ ಲುಂಪತಃ ಮನ್ಯಂತ ಲೋಕೆ ಸ್ವಜಿತ ದಿಶೋದಶ. ಹತ್ತು ದಿಕ್ಕನ್ನು ಗೆದ್ದಿದ್ದೇನೆ ಅಂತ ಹೇಳ್ತೀಯಲ್ಲ, ಮನಸ್ಸಿನ ಒಳಗಿನ ಆರು ಶತ್ರುಗಳನ್ನೇ ಗೆದ್ದಿಲ್ಲ ನೀನೀಗ, ಇನ್ನು ಯಾವ ಶತ್ರುಗಳನ್ನು ಗೆದ್ದೇನು ಪ್ರಯೋಜನ? ಭಗವದ್ಗೀತೆಯ ಮಾತಿಗೆ ಅದಕ್ಕೆ ನೇರ ಸಂಬಂಧ ಇದೆ. ದಶ್ಯೂನ್ಪುರ ಸಣ್ಣ ವಿಜಿತ್ಯ ಲುಂಪತಃ, ಆರು ಶತ್ರುಗಳನ್ನು, ನಮ್ಮ ಪುಣ್ಯಗಳನ್ನು ನಾಶ ಮಾಡತಕ್ಕಂಥ ಆರು ಶತ್ರುಗಳನ್ನು ಗೆಲ್ಲದೇನೆ. ಮನ್ಯಂತ ಲೋಕೆ ಸ್ವಜಿತ ದಿಶೋದಶ, ಹತ್ತು ದಿಕ್ಕಗಳನ್ನು ಗೆದ್ದಿದ್ದೇವೆ ನಿನ್ನಂಥವ್ರು ತಿಳ್ಕೊಳ್ತಾರಲ್ಲ ಎಷ್ಟು ಮೂರ್ಖರು ಅಂತ ತಂದೆಗೆ ನೇರ ಉತ್ತರ ಕೊಡ್ತಾರೆ. ಇವತ್ತು ಅದು ಯೋಚನೆ ಮಾಡಬೇಕು, ಹೊರಗಿನ ಶತ್ರುವನ್ನು ಗೆಲ್ಲೋ ದೊಡ್ಡದಲ್ಲ, ಒಳಗಿನ ಶತ್ರುವನ್ನು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಒಳಗಿನ ಶತ್ರುವನ್ನು ಗೆದ್ದಾಗ ಮೋಕ್ಷ, ಹೊರಗಿನ ಶತ್ರುವನ್ನು ಗೆದ್ದರೆ ರಾಜ್ಯ, ಒಳಗಿನ ಶತ್ರುವನ್ನು ಗೆದ್ದರೆ ಮೋಕ್ಷ. ಇವತ್ತು ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದ್ದರೆ ಒಳಗಿನ ಶತ್ರುವನ್ನು ಗೆಲ್ಲಬೇಕು. ಮಳೆದವ್ರು ಹೇಳ್ತೇವಲ್ಲ ಬೆಳಿಗ್ಗೆ ಬೇರೆ ಸ್ನಾನಕ್ಕೆ ಹೇಳಬೇಕು ಅಂತ ಹೇಳಿದಾಗ ಶತ್ರು ಯಾರು ಗೊತ್ತಾ, ಬೇರೆಯವರು ಯಾರೋ ಅಲ್ಲ, ಅವ್ರ ಮನಸ್ಸೇ ಶತ್ರು. ಹೇಳಬೇಡ ಹೇಳಬೇಡ ಅಂತ ಮಲಗಿಸ್ತಾ ಇರುತ್ತೆ ಪಾಪ, ಹೇಳಬೇಕದ್ದು ಹೇಳಬೇಡ ಅಂತದು. ಶತ್ರು ಎಲ್ಲಿದ್ದಾನೀಗ? ಮನಸ್ಸಿನೊಳಗೆ ಇದ್ದಾನೆ. ಅವನು ಓವರ್ಕಮ್ ಮಾಡೋದು ಎಷ್ಟು ಕಷ್ಟ ಯೋಚನೆ ಮಾಡಿ. ಬೇರೆಯವರೆಲ್ಲ ಎದ್ರು ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಮನಸ್ಸು ತಡಿತಾ ಇದೆ. ಇದು ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮಕ್ರೋಧಗಳೇ ನಮ್ಮ ಮೂಲ ಜೀವನದ ಮೂಲಭೂತವಾದಂಥ ವೈರಿಗಳು. ಇಲ್ಲಿ ಅನೇಕ ವಿಧವಾದ ಪ್ರಶ್ನೆ ಬರುತ್ತೆ ನಮಗೆ. ತುಂಬ ಜನ ಕೇಳ್ತಾರೆ, ಕಾಮಶತ್ರು ಅಂತೀರಿ, ಕಾಮವೈರಿ ಅಂತೀರಿ, ಹಾಗಿದ್ದರೆ ಕಾಮ ಅಂದರೆ ಏನರ್ಥ ಅಂತ ಪ್ರಶ್ನೆ. ಜನ ಸಾಮಾನ್ಯ ಕಾಮಶಬ್ದವನ್ನು ಈ ಲೋಕದ ಅರ್ಥದಲ್ಲಿ ಭಾವಿಸ್ತಾರೆ. ಲೋಕದ ಅರ್ಥದಲ್ಲಿ ಕಾಮ ಅಂದರೆ ಏನು? ಕಾಮುಕ ಅಂತ ಕರಿತೇವಲ್ಲ, ಕಾಮುಕ ಅಂದರೆ ಈ ಲೈಂಗಿಕ ಕಾಮವನ್ನು ಕಾಮ ಅಂತ ಕರೆಯೋ ಪದ್ಧತಿ ಉಂಟು. ಅದು ಹೌದು ಅಲ್ಲ ಅಂತಲ್ಲ, ಅದಕ್ಕಿಂತ ದೊಡ್ಡ ಅರ್ಥ ಅಂದರೆ ಆಸೆ ಅಂತ ಅರ್ಥ. ಕಾಮ ಅಂದರೆ ಆಸೆ, ಯಾವುದೇ ಒಂದು ಆಸೆ ಮನುಷ್ಯನನ್ನು ಹಾಳು ಮಾಡುತ್ತೆ ಅಂತ. ಯಾವುದೇ ಒಂದು ಆಸೆ ಮನುಷ್ಯನನ್ನು ಹಾಳು ಮಾಡುತ್ತೆ. ಎಷ್ಟೋ ಜನ ಕೇಳ್ತಾರೆ, ಅಲ್ಲ ಮೊದಲೇ ಜಾಂಡೀಸ್ ಮನುಷ್ಯ ನೀನು, ಹುಚ್ಚಾಬಟ್ಟೆ ತಿಂದುಬಿಟ್ಟಿದೀಯಲ್ಲ, ಏನು ಅಷ್ಟು ಗೊತ್ತಾಗಲಿಲ್ಲ, ನಾನು ಡಾಕ್ಟ್ರ್ ಹೇಳಿದ್ದಿಲ್ವಾ? ನಾನು ಡಾಕ್ಟ್ರ್ ಹೇಳಿದ್ರು, ನಾನೇ ಆಸೆ ತುಂಬ ದಿವಸ ಆಗಿತ್ತು ಬೊಂಡ ತಿಂದೇ ತಿಂದುಬಿಟ್ಟೆ ಅಂತ ಹೇಳಿದಾನಪ್ಪ. ಒಪ್ಕೊಂಡ್ಬಿಡ್ತಾನೆ ಕಾಮ, ಆಸೆ ಅವನಿಗೆ. ಯಾರು ಬಲಾತ್ಕಾರ ಮಾಡಿ ನಾನೇ ತಿಂದುಬಿಟ್ಟೆ ನೋಡಿದರೆ ಕಾಮ ಒಪ್ಕೋತಾನ ಅವನೀಗ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಎಷ್ಟೋ ಜನ ಇವತ್ತು ತಾವು ಮಾತ್ರ ಒಪ್ಕೊಳ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಹೇಳಿ ಆಗಿದೆ, ನಾವು ಒಪ್ಕೊಂಡಾಗಿದೆ, ಅದನ್ನು ಗೆಲ್ಲೋದನ್ನಷ್ಟೇ ಯೋಚನೆ ಮಾಡಬೇಕಷ್ಟೇ. ಕಾಮ ಏಷ ಕ್ರೋಧ ಏಷ, ಕ್ರೋಧದಿಂದ ಮನುಷ್ಯ ಪುಣ್ಯ ಹಾಳಾಗ್ತಾನೆ, ಕಾಮದಿಂದ ಹಾಳಾಗ್ತಾನೆ. ಇಲ್ಲೊಂದು ಸೂಕ್ಷ್ಮ ಪ್ರಶ್ನೆ ಇದೆ. ಕಾಮ ಅಂಥೇಳಿ ಸುಮ್ಮನಾಗಬಾರದೆ, ಕ್ರೋಧ ಏಷ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ, ಕಾಮ ಕ್ರೋಧಗಳು ಬೇರೆಯಲ್ಲ, ಕಾಮದ ಮುಂದುವರೆದ ಭಾಗ ಕ್ರೋಧ ಅಂತ ಹೇಳ್ತಾರೆ. ಕಾಮದ ಮುಂದುವರೆದ ಭಾಗ ಕ್ರೋಧ, ಕ್ರೋಧದ ಮುಂದುವರೆದ ಭಾಗ ಲೋಭ, ಆಮೇಲೆ ಮೋಹ ಮದ ಮತ್ಸರ. ಅರಿಷಡ್ ವರ್ಗಗಳಿಗೆ ಬೇಸ್ ಕಾಮ ಇದೆ. ಸಿಕ್ಸ್ ಸ್ಟೋರಿ ಬಿಲ್ಡಿಂಗ್ ಇದ್ದಾಗ ಒಂದು ಕಾಮಕ್ರೋಧಗಳು. ಅರಿಷಡ್ ವರ್ಗ ಅಂದರೆ ಆರು ಅಂತಸ್ತಿನ ಕಟ್ಟಡ, ಅದಕ್ಕೆ ಗ್ರೌಂಡ್ ಫ್ಲೋರ್ ಅಂದರೆ ಕಾಮನೆ, ಅದರ ಮೇಲೆ ಒಂದೊಂದೇ ಡೆವಲಪ್ ಆಗುತ್ತೆ ಅಂತ ಹೇಳುತ್ತಾರೆ. ಕಾಮದಿಂದ ಕ್ರೋಧ ಹಿಂದೆ ಬಂದಿತ್ತಲ್ಲ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಶ್ರುತಿ ವಿಭ್ರಮ, ಶ್ರುತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೆ ಸಂಬಂಧ ಗೊತ್ತಾದರೆ ಕಾಮದಿಂದ ಕ್ರೋಧ ಹೇಗೆ ಬರುತ್ತೆ ಎಂದು ಗೊತ್ತಾಗುತ್ತೆ. ನಮ್ಮಲ್ಲಿ ವಿಚಾರ ಮಾಡಿ ನೋಡಂತೆ, ನಮ್ಮ ಹುಡುಗನ ಯಾರೋ ಹೊಡೆದು ಬಿಟ್ಟಿರ್ತಾರೆ, ಭಾರಿ ಸಿಟ್ಟು ಬರುತ್ತೆ ನಮಗೆ, ಅವನು ಪಟ್ಟನ್ನು ಹೊಡೆದ ಬಿಡುತ್ತೆ ನಾವು, ಭಾರಿ ಸಿಟ್ಟು ಬರುತ್ತೆ ನಮಗೆ. ಸಿಟ್ಟು ಯಾತಕ್ಕೆ ಬಂತೀಗ? ಆಚಾರ್ಯ ಹೇಳ್ತಾರೆ, ಸಿಟ್ಟು ಯಾತಕ್ಕೆ ಬಂತು ಗೊತ್ತಾ? ನಮ್ಮ ಹುಡುಗ ಅಂತ ಹುಡುಗನ ಆಸೆ ಇದೆಯಲ್ಲ, ಆಸೆಯಿಂದಾಗಿ ಸಿಟ್ಟು ಬಂತು. ನಮ್ಮ ಹುಡುಗನ ಹೊಡೆದ, ಇದು ಬೇಸಿಕ್ ಏನು ಕಾಮನೆ. ನಮ್ಮ ಹುಡುಗ, ನಮ್ಮ ಹುಡುಗ ಪ್ರೀತಿ ನಮಗಿದೆ, ನಮ್ಮ ಹುಡುಗನ ಮೇಲಿನ ಪ್ರೀತಿ ಬೇರೆ ಹುಡುಗ ನಮ್ಮ ಹುಡುಗನ ಹೊಡೆದಾಗ ಕೋಪವಾಗಿ ಹೊರಗೆ ಬರುತ್ತೆ ಅಂತ ಹೇಳಿದ. ಕೋಪವಾಗಿ ಹೊರಗೆ ಬರುತ್ತೆ, ಕೆಟ್ಟೋದ್ರೆ ಏನಾಗುತ್ತೆ? ಆ ಹುಡುಗ ಹುಡುಗ ನೋಡ್ದ ಅಂತ ಯಾರೋ ಹೇಳಿಬಿಡ್ತಾರೆ, ಪಾಪ ಬಾಧಿಸಿಟ್ಟು ಬರುತ್ತೆ ಅವನಿಗೆ. ಹೇಳ್ತಾರೆ, ಇಲ್ಲ ಇಲ್ಲ ಅವಳು ನಿಮ್ಮ ಹುಡುಗನಲ್ಲ, ಈ ಹುಡುಗನ ಯಾರು ಹೊಡೆದಿಲ್ಲ, ಪಕ್ಕದನ್ನ ಹುಡುಗನ ಹೊಡೆದಾನೆ ಅಂತ ಹೇಳ್ತಾ ಅಷ್ಟೇನಾ ಓಕೆ ಅಂತ ಹೇಳಿ ಮುಗಿದು ಯೋಚನೆ ಕೂಡ ಇಲ್ಲ. ನಮ್ಮ ಹುಡುಗನ ನೋಡ್ದ ಬರೋ ಸಿಟ್ಟು, ಪಕ್ಕದ ಹುಡುಗನ ಅವ್ಳು ಸಿಟ್ಟು ಬರೋದೇ ಇಲ್ಲ. ಅವ್ರು ಏನೋ ಮಾಡ್ಕೊಂಡಿರ್ಬೇಕು, ಹೋಗ್ಲಿ ಬಿಡೋದು, ಬಾಲಕನ ಒಳಗೆ ಹೋಗಿಬಿಡ್ತಾನೆ ತಕ್ಷಣ. ಇದಕ್ಕೆ ಸರ್ ತನ್ನ ಹುಡುಗನ ನೋಡ್ದ ಮಾಡೋಕ್ಕಾಗೋದಿಲ್ಲ ಅವನಿಗೆ, ಯಾಕೆ ಅಲ್ಲಿ ಪ್ರೀತಿ ಇಲ್ಲ. ಪಕ್ಕದ ಮನೆ ಹುಡುಗನ ಪ್ರೀತಿ ಇಲ್ಲ, ಅದರಿಂದ ಕ್ರೋಧ ಬರೋ ಚಾನ್ಸೇ ಇಲ್ಲ. ಇಲ್ಲಿ ಪ್ರೀತಿ ಇದೆ, ಕ್ರೋಧ ಬರುತ್ತಾಗ. ಆದ್ದರಿಂದ ಕಾಮಕ್ರೋಧಗಳಿಗೆ ಸಂಬಂಧ ಹೇಗಿದೆ ಅಂತ ಹೇಳಿದ್ದಾರೆ. ಕಾಮಕ್ರೋಧಗಳ ಸಂಬಂಧ ಇರೋದರಿಂದ ಎಷ್ಟೋ ದಿನ ತಮ್ಮ ಗುರುಗಳಿರ್ತಾರೆ, ಪಾಪ ಯಾರೋ ಬರ್ತಾರೆ, ಇವ್ರು ಗುರುಗಳು ಬೈದು ಬಿಡ್ತಾರೆ, ಕಷ್ಟ ಸಿಟ್ಟು ಬರುತ್ತೆ, ಹೊಡೆದೇ ಬಿಡ್ತಾನಾಗ, ನಮ್ಮ ಗುರುಗಳನ್ನ ಬೈತಿ ಅಂತ ಹೇಳಿದ್ದಾನೆ. ಯಾತಕ್ಕೆ? ಗುರುಭಕ್ತಿ ಇದೆಯಲ್ಲ, ಅದರಿಂದ ಅವನಿಗೆ ಕ್ರೋಧ ಬರುತ್ತೆ ಅಂತ ಹೇಳಿದ್ದಾನೆ. ತಮ್ಮ ಗುರುಗಳಲ್ಲಿ ಭಕ್ತಿ ಇದ್ದಿದ್ದಕ್ಕೆ ಬೈದವನ ಮೇಲೆ ಅವನಿಗೆ ಕೋಪ ಬಂತು. ಇಲ್ಲ ಹೋದರೆ ಬರೋ ಸಂಭವ ಇರುತ್ತೆ, ಅವನೇ ಬೈಯೋನಾದರೆ ಯೋಚನೆ ಇಲ್ಲ, ಅವನೇ ಬೈಯೋನಾದರೆ ಮಹಾಮೂರ್ಖನಾಗಿ ಬಿಡ್ತಾನೆ. ಇನ್ನೊಬ್ಬರು ಬೈದಾಗಲೂ ಕೇಳಕ್ಕೆ ಅವನು ತಯಾರಿಲ್ಲ. ಇದೆಲ್ಲ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಕಾಮಕ್ರೋಧಗಳ ಸಂಪರ್ಕ ಹೇಗೆ, ಕಾಮ ಏಷಃ ಕ್ರೋಧ ಏಷಃ, ಇದೇ ಕಾಮ ಇದೇ ಕ್ರೋಧ ಅಂತ ಹೇಳಿದಾಗ ಒಂದಕ್ಕೊಂದು ಸಂಬಂಧ ಇರೋದರಿಂದ ಇದೇ ಕಾಮ ಅಂದರೂ ಅದೇ ಅರ್ಥ, ಅದೇ ಕ್ರೋಧ ಅಂದರೂ ಅದೇ ಅರ್ಥ. ರಜೋಗುಣ ಸಮುದ್ಭವ ಹೀಗೆ ಬಂತು. ಅಲ್ಲಿ ಒಂದು ಸಮಸ್ಯೆ ಬರುತ್ತೆ, ಕಾಮದಿಂದ ಹೀಗಾಗತ್ತೆ ಅಂತ ಹೇಳ್ತೀರಿ, ಆಸೆಯಿಂದ ಹೀಗಾಗತ್ತೆ ಅಂತ ಹೇಳ್ತೀರಿ, ಹಾಗಿದ್ದರೆ ಮನುಷ್ಯ ಆಸೆ ಬಿಟ್ಟುಬಿಡಬಹುದಾ ಅಂತ ಪ್ರಶ್ನೆ ಬಂತು. ಆಸೆ ಬಿಟ್ಟುಬಿಡ್ಬೋದಾ? ಹಾಗಿದ್ದರೆ ಯೋಚನೆ ಮಾಡಲಿಕ್ಕೆ ಹೋಗಿ ಸಾಧ್ಯನೇ ಇಲ್ಲ. ಆಸೆ ಬಿಟ್ಟ ಮನುಷ್ಯ ಅಂದರೆ ಜನ ಅವನನ್ನು ಮನುಷ್ಯ ಅಂತ ಕರೆಯೋದೇ ಇಲ್ಲ. ಏನು ಆಸೆ ಇಲ್ಲ ಅಂತ ಕೇಳಿಬಿಟ್ರೆ ಅಂತಾರೆ ಜನ, ಯಾಕೆ ಬದುಕಿದ್ದೀರಿ ಅಂತ ಕೇಳ್ತಾರೆ. ಏನು ಬೇಕಿಲ್ವಾ, ಯಾಕೆ ಬದುಕಿದ್ದೀರಿ ಹಾಗಿದ್ದರೆ? ಬೆಟರ್ ಟು ಡೈ, ಸತ್ತೋದೇ ವಾಸಿ ಅಂತ ಕರೆದು ಬಿಡ್ತಾನೆ. ಏನು ಕುಡಿಯೋ, ತಿಂಬೋದಿಲ್ಲ, ಕುಡಿಯೋದಿಲ್ಲ, ಅದು ಮಾಡಿ ಇದು ಮಾಡಿದ್ರೆ ಮತ್ತೆ ಯಾಕೆ ಬದುಕು ಯಾತಕ್ಕೆ ನಿಮಗೆ ಅಂತ ಕೇಳೋ ಜನಗಳೇ ಒಂದು ಗುಂಪು. ಯಾವ ಆಸೆ ಅಂದರೆ ಯಾರಾದರೂ ಇದ್ದಾರೆ ಕೊನೆ ಪಕ್ಷ. ಅದಕ್ಕೆ ಆಸೆ ಬಿಟ್ಟರೆ ಮನುಷ್ಯ ಆಗ್ತಾನಾದರೆ ಏನು ಬಂತು ಈ ಮಧ್ಯೆ? ಇವತ್ತು ಜಡವನ್ನು ಚೇತನದಿಂದ ಬೇರೆ ಮಾಡಿರೋದು, ಚೇತನವನ್ನು ಜಡದಿಂದ ಬೇರೆ ಮಾಡಿರೋದು ಯಾವುದು? ಜಡವಸ್ತುಗಳಿಗೆ ಆಸೆ ಇಲ್ಲ, ಚೇತನಕ್ಕೆ ಆಸೆ ಇದೆ. ಆಸೆನೇ ಚೇತನ ಬಿಡೋದಾಗಿಬಿಟ್ರೆ ಅವನು ಜಡವಾಗಿ ಬಿಡ್ತಾನಾಗ, ಚೇತನವೇ ಆಗೋದಿಲ್ಲ. ಅಂದರೆ ಭಗವದ್ಗೀತೆ ಏನಾದರೂ ಆಸೆಯನ್ನೇ ಬಿಡಿ ಅಂತ ಹೇಳೋದಾದರೆ ನೀವು ಚೇತನ್ಯವನ್ನು ಕಳ್ಕೊಳ್ಳಿ ಅಂತ ಹೇಳಿದಾಗಾಯ್ತು. ಇದನ್ನು ಹೇಗೆ ವಿರೋಧ ಪರಿಹಾರ ಮಾಡೋದು? ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲೇ ಇಲ್ಲ, ಸುಮ್ಮನೆ ಅಷ್ಟ ಬರೆದೇ ಅಷ್ಟೇ, ಆಸೆ ಬಿಡಿ ಕಾಮದನೇ ಕೆಟ್ಟದ್ದು ಆಸೆ ಬಿಡಿ ಅಷ್ಟೇ. ಆಚಾರ್ಯರು ವಿಶ್ಲೇಷಣೆ ಮಾಡ್ತಾರೆ, ಆಸೆ ಬಿಡಿ ಅಂತ ಭಗವಂತ ಏನು ಹೇಳ್ತಾ ಇದ್ದಾನೆ, ಇದು ಎಲ್ಲ ಆಸೆಯನ್ನು ಬಿಡಿ ಅಂತ ಅರ್ಥ ಅಲ್ಲ ಅಂತ ಹೇಳಬೇಕು. ಎಲ್ಲ ಆಸೆಯನ್ನು ಬಿಡಿ ಅಂತ ಅರ್ಥ ಅಲ್ಲ, ದುರಾಸೆಯನ್ನು ಬಿಡಿ, ಕೆಟ್ಟ ಆಸೆಯನ್ನು ಬಿಡಬೇಕೆ ಹೊರತು ಎಲ್ಲ ಆಸೆಯನ್ನು ಬಿಡಬಾರ್ದು. ಆಗ ನಮಗೆ ಆಗ ಅರ್ಥ ಆಗುತ್ತೆ. ಆಸೆ ಬಿಟ್ಟು ಬದುಕಲಿಕ್ಕೆ ಕೇಳೋದಿಲ್ಲ, ಸದಾಸೆ ಇರಲಿ ನಿಮಗೀಗ. ವಿದ್ಯಾರ್ಥಿ ಹೋಗ್ತಾನೆ, ಭಾರಿ ಆಸೆ ಹುಡುಗನಿಗೆ, ಎಷ್ಟು ಹೊಡೆದ್ರೆ ಕೇಳೋದಿಲ್ಲ ಅಂತ ಹೇಳಿದ್ರು. ಏನು ಆಸೆ ಇದೆ ಅಂತ ಟೆಕ್ಸ್ಟ್ ಬುಕ್ ಓದ್ಬೇಕಂತವನು, ಪುಸ್ತಕ ಓದಬೇಕಂತ ಓದು, ಮಲಕ್ಕೆ ಅಂದರೆ ಕೇಳೋದಿಲ್ಲ. ನಾನು ಇವನು ಬೈತಾರೆ, ಬುದ್ಧಿ ಇಲ್ಲ ನಿನಗೆ ಅಂತ ಹುಡುಗರು ಸಿಗೋದೇ ಕಷ್ಟ, ಓದಲಿ ಬಿಡಯ್ಯ ಮೊದಲು ಅಂತ ಹೇಳಿದ್ದ. ಆಸೆ ಕೆಟ್ಟಂತ ಯಾರಾದ್ರು ಅಂತಾರೆ ಅವನಿಗೆ ಅನ್ನೋದೇ ಇಲ್ಲ. ವಿದ್ಯಾರ್ಥಿಗೆ ಇರಬೇಕಾದ್ದೇ ಆ ಭಾವನೆ, ಹೆಚ್ಚೆಚ್ಚು ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಅಂತಿದ್ರೆ ಫಸ್ಟ್ ಅವನು ಅಪ್ರಿಷಿಯೇಟ್ ಮಾಡ್ತಾರೆ, ಯಾರೋ ಅವನು ಬೈಯೋದೇ ಇಲ್ಲ. ಆದರೆ ಹುಡುಗನ ಹೊಡಿತಾ ಇರ್ತೀವಿ, ಯಾತಕ್ಕೆ ಸ್ಕೂಲ್ಗೆ ಹೋಗೋದ್ರೆ ಸಿನಿಮಾಗೆ ಹೋಗ್ತೇನೆ ಅಂತ ಕೇಳ್ತಾನೆ ಅಂತೇಳಿ ಇವನು ಒಂದೇ ಆಗ್ತಾನೆ. ಇಂಥ ಆಸೆ ಬಂದ ಛೇ ಬರಬಾರ್ದಾಗೆಲ್ಲ ಕೂಡ ನೋಡಿ. ಆಸೆಯಲ್ಲಿ ಎರಡು ವೆರೈಟಿ, ಈ ಕಾಮ ಕಾಮ ಅಂತ ಇಲ್ಲಿ ಬೈತಾರಲ್ಲ, ಈ ಕೆಟ್ಟ ಕಾಮನೆಯನ್ನು ಭಗವಂತ ಬೈತಾನೆ ಹೊರತು ಒಳ್ಳೆಯ ಕಾಮನೆಗಳನ್ನು ಬೈಯೋದಿಲ್ಲ. ನಾವೊಂದು ಪ್ರಶ್ನೆ ಕೇಳ್ತೇವೆ, ಆ ಗೀತೆಯಲ್ಲಿ ಇಲ್ವಲ್ಲ ಆ ಪದ, ನೀವೇನು ಅಡ್ಜಸ್ಟ್ ಮಾಡ್ತಿದ್ದೀರಿ, ಕೃಷ್ಣನ ಮರ್ಯಾದೆ ಉಳಿಸೋಕ್ಕೆ ಅಡ್ಜಸ್ಟ್ ಮಾಡ್ತೀರೋ ಅಂತ ಕೇಳಿದರೆ ಅಲ್ಲಿದೆ ನೋಡಿ, ರಜೋಗುಣ ಸಮುದ್ಭವ, ಎಲ್ಲ ಕಾಮವನ್ನು ಬೈತಾ ಇಲ್ಲ, ರಜೋಗುಣದಿಂದ ಹುಟ್ಟ ಕಾಮ ಇದೆಯಲ್ಲ ಆ ಕಾಮ ಕೆಟ್ಟದ್ದು ಅಂತ ಭಗವಂತ ಹೇಳಿದ. ಸತ್ವಗುಣದಿಂದ ಹುಟ್ಟುತ್ತಲ್ಲ ಆ ಕಾಮ ಕೆಟ್ಟದ್ದಲ್ಲ, ಸತ್ವಗುಣದಿಂದ ಕಾಮ ಹುಟ್ಟುತ್ತಲ್ಲ ತುಂಬ ಶ್ರೇಷ್ಠವಾದ ಕಾಮ. ಅದಕ್ಕೇನೆ ದುರ್ಯೋಧನ ಮೊದಲಾದ ಈ ಮಹಾಭಾರತದ ಪ್ರಸಂಗದೊಳಗೆ ಧರ್ಮರಾಜ ಭಗವಂತನಾದ ಕೃಷ್ಣನನ್ನು ಕರೆಸ್ತಾನೆ, ಕೃಷ್ಣ ಪರಮಾತ್ಮ ಬರ್ತಾನೆ. ಏನು ಧರ್ಮರಾಜ ಯಾತಕ್ಕೆ ಕರೆದೆ ಅಂತ ಕೇಳಿದರೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಾರದರು ಬಂದಿದ್ದರು, ನನ್ನ ಸಭೆಯನ್ನೆಲ್ಲ ನೋಡಿದರು, ಭಾರಿ ಸಂತೋಷಪಟ್ಟರು. ಆಗ ನಾನು ಕೇಳಿದೆ, ಇಂಥ ಸಭೆಗಳನ್ನು ಎಷ್ಟಿವೆ ತಾವು ನೋಡಿದ್ದೀರಾ ಅಂತ ಕೇಳಿದೆ. ಅವರು ಭೂಲೋಕದಲ್ಲಿ ಯಾವುದೂ ಇಲ್ಲ, ಅಂದರೆ ದೇವಲೋಕದ ಸಭೆಗಳನ್ನೆಲ್ಲ ಹೊಗಳ್ತಾ ಬಂದರು, ಇಂದ್ರಾದಿ ದೇವತೆಗಳ ಸಭೆ ಹೊಗಳಿಬಿಟ್ರು. ಹೊಗಳ್ತಾ 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 ಇಂದ್ರದೇವರ ಸಭೆಯೊಳಗೆ ಹರಿಶ್ಚಂದ್ರ ರಾಜ ಇದ್ದಾನೆ ಅಂತ ಹೇಳಿದರು. ಹಾಗೆ ಹೇಳ್ತಾ ಹೇಳ್ತಾ ಬಂದು ಯಮದೇವರ ಸಭೆಯೊಳಗೆ ನಮ್ಮಪ್ಪ ಪಾಂಡುರಾಜ ಇದ್ದಾನೆ ಅಂತ ಹೇಳಿದರು. ಆಗ ಉಳಿದವರಾಗಿದ್ದರೆ ಅಪ್ಪ ಅಲ್ಲೇ ಇದ್ದಾರೆ, ಅದು ಎಲ್ಲಿದ್ದರೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಪ್ಪ ಯಮನ ಸಭೆಯಲ್ಲಿದ್ದಾನ? ಯಮಲೋಕದಲ್ಲಿ, ನರಕದಲ್ಲಿಲ್ಲ, ಮತ್ತೆ ಯಮನ ಸಭೆಯೊಳಗೆ ಮೆಂಬರಾಗಿ ಕೂತಿದ್ದಾನೆ ಪಾಪ ಪಾಂಡುರಾಜ. ಅವಳು ಗೌರವದಿಂದನೇ ಕೂತಿದ್ದಾನೆ, ಆದರೆ ಆ ಮನಸ್ಸು ಸಮಾಧಾನ ಆಗಲಿಲ್ಲ. ಇಂದ್ರ ಸಭೆಯಲ್ಲಿ ಕೂಡ ಹೆಚ್ಚು ಗೌರವ, ಇಲ್ಲಿ ಕೂಡ ಸ್ವಲ್ಪ ಕಡಿಮೆ. ನಮ್ಮಪ್ಪ ನಮ್ಮಂಥ ಮಕ್ಕಳನ್ನು ಪಡೆದು ಕೂಡ ಈ ಸಭೆಯಲ್ಲಿ ಯಾತಕ್ಕಿದ್ದಾನೆ? ಇಂದ್ರದೇವರ ಸಭೆ ಹರಿಶ್ಚಂದ್ರ ರಾಜ ಯಾತಕ್ಕೆ ಹೋದ? ಆತ ಇಲ್ಲಿರಬೇಕಾಗಿತ್ತು ನ್ಯಾಯವಾಗಿ, ಈತ ಅಲ್ಲಿರಬೇಕಾಗಿತ್ತು, ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ ಆ ಹೇಳ್ತಾರೆ, ರಾಜಸೂಯ ಕೃತೋನ್ನತಿ. ನೋಡು, ಹರಿಶ್ಚಂದ್ರ ರಾಜ ರಾಜಸೂಯಾಗವನ್ನು ಮಾಡಿದ್ದಕ್ಕೋಸ್ಕರ ಆತನಿಗೆ ಸಿಕ್ಕ ವಿಶೇಷವಾದ ಒಂದು ಅವಕಾಶ ಆದವನು. ಅದಕ್ಕೆ ಇಂದ್ರದೇವರ ಸಭೆಯಲ್ಲಿ ಸ್ಥಾನ ಸಿಕ್ಕಿದೆ, ನಿಮ್ಮಪ್ಪ ರಾಜಸೂಯಾಗ ಮಾಡಿಲ್ವಲ್ಲ ಅದಕ್ಕೆ ಸಿಕ್ಕಿಲ್ಲ ಅಂತ ಕೃಷ್ಣ ಹೇಳಿದರು, ನಾರದರು ಹೇಳಿದರೆ. ಆಗ ಕೇಳ್ತಾನೆ, ಅಬ್ಬ ನಾರದರೆ ಏನು ಮಾಡಬೇಕಾಗಿದ್ದರೆ? ದ್ವಂಡರಾಜ ಕೇಳ್ತಾನೆ, ನಮ್ಮಪ್ಪ ಇಂದ್ರದೇವರ ಸಭೆಗೆ ಹೋಗಬೇಕಲ್ಲ, ಹೇಗೆ ಮಾಡಬೇಕು ಅಂದರೆ ಮಹಾಭಾರತ ಎಂಥ ಕೃತಿ ಅಂದರೆ ಆಫ್ಟರ್ ಡೆತ್ ಏನಬಂದು ಹೇಳ್ತಾಯಿ, ಅನಂತರದವರನ್ನು ನೋಡಿ ಬಂದವರಿದ್ದಾರೆ. ನಮ್ಮ ಪ್ರಕಾರ ಹೋದವರು ಹೋದರು ಅಷ್ಟೇ, ಮಹಾಭಾರತ ಹೇಳುತ್ತೆ ಹೋದವರನ್ನು ಭೂಲೋಕ ಜನ ನೋಡ್ತಾ ಇಲ್ಲ, ನಾರದ ಮನೆಯವರು ನೋಡ್ಕೊಂಡು ಬಂದಿದ್ದಾರೆ ಅವ್ನು ಹೋಗಿಬಿಟ್ಟು. ನಿಮ್ಮಪ್ಪ ಇದ್ದಾನೆ ಅಷ್ಟೇ ಅಲ್ಲ, ಏನೋ ಮಾತಾಡ್ಸ್ಕೊಂಡು ಬಂದೆ ಅಂತ ಹೇಳಿದರೆ, ಮಾತಾಡ್ಸ್ಕೊಂಡಿದ್ದೆ ನಿಮ್ಮಪ್ಪನನ್ನು. ನಮ್ಮಪ್ಪ ಏನು ಹೇಳಿದ? ನಿಮ್ಮಪ್ಪ ಹೇಳಿದ್ದಾನೆ, ಧರ್ಮರಾಜ ನನ್ನ ಮಕ್ಕಳಾದ ಪಾಂಡವರಿಗೆ ಹೇಳಬೇಕು ನಾರದರೆ, ನನ್ನ ಪರವ ಅವರು ರಾಜಸೂಯಾಗವನ್ನು ಮಾಡಲಿ, ನಾನು ಆಗ ಇಂದ್ರಸಭೆಗೆ ಹೋಗ್ತೇನೆ, ನನ್ನ ಮಕ್ಕಳಿಗೆ ಹೇಳಿ ಅಂತ ಸಂದೇಶ ಕಳಿಸಿದ್ದಾನೆ ಅಂತ ಹೇಳಿದರೆ. ಕಷ್ಟ ಧರ್ಮರಾಜನ ಭಾರಿ ಖುಷಿಯಾಗಿತ್ತು, ಆದರೆ ಅವಸರ ಪಡಲಿಲ್ಲ, ಕೃಷ್ಣನ ಕೇಳಿ ಮಾಡೋಣ ಅಂತ ಹಾಗೆ ಪೆಂಡಿಂಗ್ ಇಟ್ಟ. ಅದನ್ನು ಕೊನೆ ವಿಷ್ಣು ಪ್ರೇರಣೆ ಆಗಲೇಬೇಕು, ಅದಕ್ಕೆ ಕೃಷ್ಣನ ಒಂದು ಮಾತು ಕೇಳೋಣ ಅಂತ ಕೃಷ್ಣನ ಕರೆಸಿದ. ಕೃಷ್ಣ ಎಲ್ಲವನ್ನು ಕೇಳಿದ, ಏನು ಧರ್ಮರಾಜ ಏನು ಬೇಕು ನಿನಗೀಗ? ನಮ್ಮಪ್ಪ ಹೇಳ್ಕಡಿಸಿದ್ದಾರಂತೆ ರಾಜಸೂಯಾಗ ಮಾಡಬೇಕಾಗಿದೆ ನಾನೀಗ, ಮಾಡಲ ಕೃಷ್ಣ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಭಲೇ ಧರ್ಮರಾಜ ಮೊದಲು ಮಾಡೋದನ್ನು ಅಂತ ಹೇಳ್ತಾನೆ. ಮಾಡು, ರಾಜಸೂಯಾಗವನ್ನು ಮಾಡೋದು ಅಂದರೆ ಇಡೀ ವಂಶವಂಶವನ್ನೇ ಅಲ್ಲ ದೇಶವನ್ನೇ ಉದ್ಧಾರ ಮಾಡ್ತಕ್ಕಂಥ ಶ್ರೇಷ್ಠವಾದ ಯಾಗ ಮಾಡು ಅಂತ ಹೇಳ್ತಾನೆ. ಆಸೆಯನ್ನು ಬೈತಾ ಇಲ್ಲ ಭಗವಂತ, ಗಮನಿಸ್ಬೇಕೀಗ, ಆಸೆಯನ್ನು ಬೈತಾನೇ ಇಲ್ಲ, ಹೊಗಳ್ತಾ ಇದ್ದಾರೆ. ಅದು ತುಂಬ ಒಳ್ಳೇದು ಮಾಡ್ತಾ ಇದ್ದಿ, ಮಾಡು ಧರ್ಮರಾಜ ಶ್ರೇಷ್ಠವಾದ ಕೆಲಸ. ಇಂಥ ಕೃಷ್ಣ ಆಸೆ ಕೆಟ್ಟದು ಅಂತ ಹೇಳ್ಬೇಕಾದ್ರೆ ಅರ್ಥ ಏನಿರಬೇಕು ಯೋಚನೆ ಮಾಡಿ. ರಜೋಗುಣ ಸಮುದ್ಭವ, ಸತ್ವಗುಣ ಸಮುದ್ಭವವಾದ ಆಸೆ ಶ್ಲಾಘ್ಯ. ರಜೋಗುಣ ಸಮುದ್ಭವವಾದ ಆಸೆ ಕೆಟ್ಟದ್ದು, ರಜೋಗುಣ ಸಮುದ್ಭವವಾದ ಆಸೆಯೇ ಕೆಟ್ಟದ್ದು ಅಂದಮೇಲೆ ಇನ್ನು ತಮೋಗುಣ ಸಮುದ್ಭವವಾದಾಗಂತೂ ಭಾರಿ ಕೆಟ್ಟದ್ದು. ಅದು ಒಂದು ಅದು ಬೇಕು, ತಿಂಡಿ ಬೇಕು ತಿಂಡಿ ಬೇಕಂತ ಕೇಳಿಬಿಟ್ಟ. ಇದು ರಜೋಗುಣದ, ಚಿಕ್ಕ ಮಕ್ಕಳಿಗೆ ಬರೋ ಆಸೆ ಎಲ್ಲ ರಜೋಗುಣದ ಆಸೆ. ಅದು ಜಾಸ್ತಿ ಇರೋದಿಲ್ಲ, ತಿಂದು ಚಾಕ್ಲೇಟ್ ಇಟ್ಲೇಟ್ ಬಿಟ್ಟು ಮೇಲೆ ಹೋಗೋದಿಲ್ಲ ಅವ್ರು, ಅಷ್ಟರಲ್ಲೇ ಇರ್ತಾರೆ ಪಾಪ. ಚಾಕ್ಲೇಟೋ ಇಕ್ಲೇಟೋ ಸಣ್ಣ ಹೊಸ ಒಂದು ಪ್ಲೇನ್ ದಬ್ಬೋ ಪ್ಲೇನ್ಗಳು ಅಷ್ಟೇ, ನಿಜವಾದ ಪ್ಲೇನ್ ನಿಜವಾದ ಕಾರ್ ಬೇಡ ಅವರಿಗೆ, ತಳ್ಳೋ ಕಾರ್ ಬಂದುಬಿಟ್ರೆ ಭಾರಿ ಖುಷಿ ಅವರಿಗೆ. ದೊಡ್ಡವನ್ನ ಆಗ್ತಾ ಆಗ್ತಾ ಹೋದಂತೆ ಬೇರೆ ಶುರುವಾಗುತ್ತಾಗಲೇ, ಅದು ತಮೋಗುಣದ ಆಸೆ ಪ್ರಾರಂಭ ಆಗುತ್ತಾಗಲೇ. ರಜೋಗುಣದ ಆಸೆ ಚಿಕ್ಕ ವಯಸ್ಸಿನೊಳಗೆ, ತಮೋಗುಣದ ಆಸೆ ದೊಡ್ಡವರಾದ ಮೇಲೆ. ಸತ್ಗುಣದ ಆಸೆ ಬರೋದೇ, ಸತ್ರು ಬರೋದಿಲ್ಲ ಸಾಮಾನ್ಯ, ಸತ್ವಗುಣದ ಆಸೆ ಸಾಮಾನ್ಯ ಬರೋದೇ ಇಲ್ಲ. ಪಾಠ, ಪ್ರವಚನ, ವ್ರತ, ಉಪವಾಸಗಳು, ಭಗವಂತನ ಆರಾಧನೆ, ಸತ್ಯ, ಧರ್ಮ, ಇವುಗಳ ಬಗ್ಗೆ ಆಸಕ್ತಿ ಇದೆಯಲ್ಲ, ಇವೆಲ್ಲ ಸತ್ವಗುಣದಿಂದ ಹುಟ್ಟತಕ್ಕಂಥ ಆಸೆಗಳು. ಅದಕ್ಕೆ ಸಾತ್ವಿಕ ಆಹಾರವನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಸಾತ್ವಿಕ ಆಹಾರವನ್ನು ತಗೊಳ್ತಾ ಹೋದಂತೆ ಇಂಥ ಒಂದು ಸದಾಶೆಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ರಾಜಸಾಹಾರವನ್ನು ತಗೊಂಡಾಗ ಲೌಕಿಕವಾದ ಕೆಟ್ಟ ಆಸೆ ಬರುತ್ತೆ, ತಾಮಸಾಹಾರವನ್ನು ತಗೊಂಡಾಗ ಲೌಕಿಕವಾದ ಸಮಾಜಘಾತಕವಾದ ಆಸೆಗಳು ಬರುತ್ತೆ. ಸಮಾಜಘಾತಕವಾದದ್ದು ತಾನು ಕೆಡೋ ಆಸೆ ಬಂದರೆ ರಾಜಸ, ಲೋಕವನ್ನೇ ಕೆಡಿಸೋ ಆಸೆ ಬಂದರೆ ತಾಮಸ, ಇವತ್ತು ಲೋಕೋದ್ಧಾರದ ಆಸೆ ಬಂದರೆ ಸಾತ್ವಿಕ. ಭಗವಂತ ಬಯ್ಯೋದು ಈ ರಜೋಗುಣ ಸಮುದ್ಧವಾದ ಆಸೆ ತುಂಬ ಕೆಟ್ಟದ್ದು ಅರ್ಜುನ, ಅದನ್ನು ಆಸೆ ಪಡಲಿಕ್ಕೆ ಹೋಗಬೇಡ, ಬಿಟ್ಟುಬಿಡು. ಆ ದೃಷ್ಟಿಯಿಂದ ನೀನು ಯುದ್ಧ ಬಿಡ್ತೀನಿ ಅಂತ ಹೊರಟಿದ್ದೀಯಲ್ಲ, ಇದು ರಜೋಗುಣದ ಕಾರ್ಯ, ಇದು ಇದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡ, ಬಿಟ್ಟುಬಿಡು ಅಂತ ಹೇಳಿದ. ಆಗೊಂದು ಪ್ರಶ್ನೆ ಬಂತು, ಆಸೆ ಎಷ್ಟು ದೊಡ್ಡ ಶತ್ರುವಾಗಿದ್ದರೆ, ಆಸೆ ಎಷ್ಟು ದೊಡ್ಡ ಶತ್ರುವಾಗಿದ್ದರೆ ಅದನ್ನು ನಾವು ಕೊಂದುಬಿಟ್ರೆ ಆಯ್ತಲ್ಲ, ಓಡಿಸ್ಬಿಟ್ರೆ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಅದು ಓಡಿಸ್ಬಿಟ್ರೆ ಆಯ್ತಲ್ಲ, ಅದು ಭಗವಂತ ಹೇಳ್ತಾನೆ, ಆಸೆ ಹೊರಗಿನ ಶತ್ರು ಅಲ್ಲ, ಅದು ಒಳಗಿನ ಶತ್ರು. ಅದು ಕೂಡ ಹೇಗೆ ಹಿಡಿದಿದೆ ಗೊತ್ತಾ ಅರ್ಜುನ ಅಂತ ಆಸೆ ನಮ್ಮನ್ನು ಬಂಧನ ಮಾಡಿರೋ ರೀತಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಧೂಮೇನ ಆವೃತೋ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನ ಆವೃತೋ ಗರ್ಭಃ ತಥಾ ತೇನೇದಂ ಆವೃತಂ. ಈ ಶ್ಲೋಕದೊಳಗೆ ಅಪೂರ್ವವಾದಂಥ ಶ್ಲೋಕ, ಇದರ ಸ್ವಾರಸ್ಯವನ್ನು ಪೂರ್ತಿ ಬಿಚ್ಚಿಟ್ಟ ಹಿರಿಮೆ ಶ್ರೀಮದ್ ಆಚಾರ್ಯರು. ಶ್ರೀಮನ್ಮಧ್ವಾಚಾರ್ಯರು ಈ ಶ್ಲೋಕದ ಎಷ್ಟು ಅರ್ಥವನ್ನು ಬರೀತಾರೆ ಅಂತ ನಮಗೆ ಆಶ್ಚರ್ಯವಾಗಿ ಬಿಡುತ್ತೆ. ಬೇರೆ ಯಾರು ಯೋಚನೆ ಕೂಡ ಮಾಡಕ್ಕೆ ಇಲ್ಲದ ಸಾಧ್ಯದ ಅರ್ಥತೆಗಳ ಅರ್ಥಗಳನ್ನೆಲ್ಲ ಹೊರಗೆ ಹಾಕ್ತಾ ಹೋಗ್ತಾರೆ. ಮೊದಲನೇ ಅರ್ಥ ಅದಕ್ಕೆ, ಧೂಮೇನ ಆವೃತೆಯೇ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನ ಆವೃತೋ ಗರ್ಭಃ ತಥಾ ತೇನೇದಂ ಆವೃತಂ. ಮೊದಲನೇದಾಗಿ ಧೂಮೇನ ಆವೃತೆ ವಹ್ನಿ, ಬೆಂಕಿ ಇದೆ, ಬೂದಿ ಮುಚ್ಚೋಗ್ಬಿಟ್ಟಿದೆ. ಬೂದಿ ಧೂಮ ಬೆಂಕಿಯನ್ನು ಮುಚ್ಚೋ ಹಾಗೆ, ಧೂಮ ಹೊಗೆ ಬೆಂಕಿಯನ್ನು ಮುಚ್ಚೋ ಹಾಗೆ ಈ ಕಾಮ ನಮ್ಮನ್ನು ಮುಚ್ಚಿಬಿಟ್ಟಿದೆ. ಇದು ಒಂದು. ಎರಡನೇ ಉದಾಹರಣೆ, ಯಥಾದರ್ಶೋ ಮಲೇನ ಚ, ಒಂದು ಕನ್ನಡಿಯನ್ನು ಕೊಳಕು ಮುಚ್ಚಿದರೆ ಹೇಗೋ ಹಾಗೆ ಮುಚ್ಚಿಬಿಟ್ಟಿದೆ. ಮೂರನೇ ದೃಷ್ಟಾಂತ, ಯಥೋಲ್ಬೇನ ಆವೃತೋ ಗರ್ಭಃ, ಗರ್ಭವನ್ನು ಮೇಲಿನ ಚರ್ಮದ ಚೀಲ ಮುಚ್ಚುತ್ತಲ್ಲ ಹಾಗೆ ಮುಚ್ಚಿಬಿಟ್ಟಿದೆ. ಈಗ ಮೂರು ರೀತಿಯಲ್ಲಿ ಕಾಮ ನಮ್ಮನ್ನು ಮುಚ್ಚಿದೆ ಅಂತ ಭಗವಂತ ಹೇಳುತ್ತಾರೆ. ಮೂರು ದೃಷ್ಟಾಂತವನ್ನು ಕೊಡ್ತಾರೆ. ಮೊದಲನೇ ದೃಷ್ಟಾಂತ, ಒಂದು ಬೆಂಕಿಯನ್ನು ಧೂಮ ಆವರಿಸಿದಂತೆ. ಎರಡನೇ ದೃಷ್ಟಾಂತ, ಕನ್ನಡಿಯನ್ನು ಕೊಳೆ ಮೆತ್ತಿದಂತೆ. ಮೂರನೇ ದೃಷ್ಟಾಂತ, ಗರ್ಭವನ್ನು ಚರ್ಮದ ಚೀಲ ಆವರಿಸಿದಂತೆ. ಮೂರು ದೃಷ್ಟಾಂತವನ್ನು ಭಗವಂತ ಕೊಡ್ತಾನೆ. ಯಾತಕ್ಕೆ ಕೊಟ್ಟ ಅಂತ ವಿಶ್ಲೇಷಣೆ ಮಾಡಿದ್ದ ಆಚಾರ್ಯ. ಕೃಷ್ಣ ಕೊಟ್ಟಿದ್ದನ್ನ ಭೀಮ ವಿಶ್ಲೇಷಣೆ ಮಾಡಿದಂತೆ ಆಗಿದೆ. ಮೊದಲನೇದಾಗಿ ಧೂಮವನ್ನು ಬೆಂಕಿ, ಧೂಮ ಬೆಂಕಿಯನ್ನು ಆವರಿಸಿದಂತೆ. ಮೂರು ದೃಷ್ಟಾಂತಕ್ಕೆ ಕಾರಣವನ್ನು ಆಚಾರ ಹೇಳ್ತಾರೆ. ಜೀವರು ಒಂದೇ ರೀತಿ ಇಲ್ಲ, ಮೂರು ರೀತಿಯಲ್ಲಿದ್ದಾರೆ ಅಂತ ಕರೀತಾರೆ. ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಇದರ ಬಗ್ಗೆ 17ನೇ ಅಧ್ಯಾಯದಲ್ಲಿ ಬರುತ್ತೆ ಏನೇನು ಕೇಳಿರುತ್ತೇವೆ ವಿವರಗಳೆಲ್ಲ. ಗುಣತ್ರಯದ ವಿಭಾಗ ಬಂದಾಗ 14ನೇ ಅಧ್ಯಾಯ, ಸ್ವರೂಪದ ವಿಭಾಗ ಬಂದಾಗ 17ನೇ ಅಧ್ಯಾಯ, ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ ಅಂತ ಕರೆದಿದ್ದಾರೆ. ಡೀಟೇಲ್ಸ್ ಅಲ್ಲಿ ನೋಡ್ಕೋಬೇಕು. ಮೂರು ವಿಧ ಜೀವರಿದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು. ಈ ಕಾಮ ಮೂರು ಜನಕ್ಕೂ ಬರುತ್ತಂತೆ, ಮೂರು ಜನಕ್ಕೂ ಬರುತ್ತೆ. ಆದರೆ ಮೂರು ಜನಕ್ಕೆ ಹೇಗೆ ಬರುತ್ತೆ ಅಂದರೆ, ಸಜ್ಜೀವರಿಗೆ ಕಾಮ ಹೇಗೆ ಬರುತ್ತೆ ಅಂದರೆ, ಅಗ್ನಿಯ ಮೇಲೆ ಧೂಮ ಮುಚ್ಚಿದ ಹಾಗೆ, ಅಗ್ನಿಯ ಮೇಲೆ ಧೂಮ ಮುಚ್ಚಿದ ಹಾಗೆ. ಈ ಮಧ್ಯಮ ರಾಜಸೀವರಿಗೆ ಹೇಗೆ ಬರುತ್ತೆ ಅಂದರೆ, ಕನ್ನಡಿಗೆ ಕೊಳೆ ಮೆತ್ತಿದ ಹಾಗೆ. ತಮೋಯೋಗ್ಯರಿಗೆ ಹೇಗೆ ಬರುತ್ತೆ ಅಂದರೆ, ಗರ್ಭಕ್ಕೆ ಚೀಲ ಮೆತ್ತಿದ ಹಾಗೆ. ಎಷ್ಟು ಸ್ವಾರಸ್ಯಿದೆ ನೋಡಬೇಕಾಗಿ, ಏನು ವ್ಯತ್ಯಾಸ ಇದೆ ನೋಡಿ. ಸಾತ್ವಿಕರಿಗೆ ಹೇಗಿರುತ್ತೆ, ಅಗ್ನಿಯ ಮೇಲೆ ಧೂಮ ಕವಿದಂತೆ. ಇಲ್ಲಿ ಸ್ವಾರಸ್ಯ ಇಷ್ಟೇ, ಆಸೆ ಬಂತಿವರಿಗೆ ಹೇಗೆ ಬಂದಿದೆ ಗೊತ್ತಾ, ಅಗ್ನಿ ಮೇಲೆ ಹೊಗೆ ಬಂದ ಹಾಗೆ. ಇದನ್ನ ತೆಗೆಸೋದು ಸುಗಮ ಸುಲಭನೋ ಕಷ್ಟನೋ ಅಂದರೆ, ಬೀಸ್ಬಿಟ್ರೆ ಹೋಗಿಬಿಡುತ್ತೆ, ಚೆನ್ನಾಗಿ ಬೀಸಿಬಿಟ್ರೆ ಧೂಮ ಹೋಗಿಬಿಡುತ್ತೆ. ಇನ್ನೇನು ಕಷ್ಟಪಡಬೇಕಾಗಿಲ್ಲ, ವೆರಿ ಸಿಂಪಲ್ ಅದು, ಬೀಸ್ ತಕ್ಷಣ ಹೋಗಿಬಿಡುತ್ತೆ ಫಸ್ಟ್. ಆದರೆ ಕನ್ನಡಿಯ ಕೊಡೆ ಇದೆಯಲ್ಲ, ಅದು ಬೀಸಿದ್ರೆ ಹೋಗೋದಿಲ್ಲ. ಹಾಗೆಲ್ಲ ಕೂಡ ಚೆನ್ನಾಗಿ ತೊಳಿಬೇಕು, ನೆನೆ ಇಟ್ಟು ತೊಳಿಬೇಕದ, ಚೆನ್ನಾಗಿ ತೊಳಿಬೇಕಿಲ್ಲದವ್ರು ಹೋಗೋದೇ ಇಲ್ಲ. ಹಾಗೆ ಊದಿದ್ರೆ ಹೋಗೋದಾಗಿದ್ರೆ ಏನೋ, ಊದಿದ್ರೂ ಹಾಳಾಗಿ ಬಿಡುತ್ತೆ ಎಷ್ಟೋ ಸಲ. ಬೆಳಗ್ಗೆ ಅಕಸ್ಮಾತ್ ಕರಡಿ ಮುಖ ನೋಡ್ಕೊಳ್ಳೋಕೆ ಹೋಗಿ ಮುಖದ ಮುಂದೆ ಹಿಡಿದ್ರೆ ಅದರ ಮುಂದೆ ಇರೋ ಮುಖನೂ ಕಾಣೋದಿಲ್ಲ. ಯಾಕೆ ಗೊತ್ತೇನು, ನಿಶ್ವಾಸಾಂಧ ಇವಾದರ್ಶ್ಯ ಚಂದ್ರಮಾನ ಪ್ರಕಾಶತೆ. ವಾಲ್ಮೀಕಿ ರಾಮಾಯಣ ವಾಲ್ಮೀಕಿಯರು ಹೇಳ್ತಾರೆ, ರಾಹುಗ್ರಹಣ ಬಂದಾಗ ಚಂದ್ರ ಹೇಗಿರ್ತಾನೆ ಅಂದರೆ, ನಮ್ಮ ಕನ್ನಡಿ ಮುಂದೆ ಹಿಡ್ಕೊಂಡಿರ್ತೇವಲ್ಲ, ನಮ್ಮ ಉಸಿರು ಬಿಟ್ಟಾಗ ಕನ್ನಡಿ ಹೇಗೆ ನಮ್ಮ ಮುಖ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿಬಿಡ್ತಾನೆ. ಮತ್ತು ಎಷ್ಟು ಅನುಭವ ಇರಬೇಕು, ಕನ್ನಡಿ ನೋಡ್ಕೊಂಡು ಅನುಭವ ಇರಬೇಕು. ಅದಕ್ಕೆ ನೋಡ್ತಾ ನೋಡ್ತಾ ಅದೆಲ್ಲ ಬಿಡುತ್ತೆ. ಅದಕ್ಕೆ ಗೊತ್ತಾ, ತನ್ನ ಬಾಯಿಂದ ಉಸಿರು ಬರುತ್ತಲ್ಲ ಅನ್ಮೇಲೆ ಒಂದು ರೇ ಬಂದು ಇದು ಕೊಟ್ಬಿಡುತ್ತದೆ, ಏನು ಕಾಣಿಸೋದಿಲ್ಲ. ಚೆನ್ನಾಗಿ ಮತ್ತೆ ಒರೆಸ್ಬೇಕದನ್ನ, ಈ ಡ್ರೈವ್ ಮಾಡೋಕೆ ಕಾರ್ ನೋಡೋಕೆ ಹೇಗೆ ಬರುತ್ತಲ್ಲ ಆ ಟೈಪ್ ಒರೆಸ್ತೇ ಹೋದ್ರೆ ಏನು ಕಾಣೋದಿಲ್ಲ. ಆ ರೀತಿ ಆಗಿಬಿಡುತ್ತೆ, ಒರೆಸ್ಕೊಂಡೇ ಬರುತ್ತೆ. ಮತ್ತೆ ಮಾತಾಡ್ತಾ ಏನಾದ್ರು ಹಾಕ್ಕೊಂಡು ಮತ್ತೆ ಇದಾಗಿಬಿಡುತ್ತೆ. ಆ ರೀತಿಯಲ್ಲಿ ಕೊಳೆ ಬಂದರೆ ಪರವಾಗಿಲ್ಲ, ಆದರೆ ಉಪಯೋಗಿಸ್ತಾ ಇದ್ದೋ ಬೇರೆ ಬಿದ್ದು ಕೊಳೆ ಹೆಚ್ಕೊಂಡು ಬಿಟ್ಟರೆ ತುಂಬ ತಿಕ್ಕಿ ತಿಕ್ಕಿ ತೊಳಿಬೇಕಾಗತ್ತೆ, ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ. ಎರಡನೇದದು ಒಂದು. ಇನ್ನು ರಾಜಸ ಜೀವರಿಗೆ ಹಾಗಿರುತ್ತೆ, ಚೆನ್ನಾಗಿ ತೊಳಿಬೇಕಂದ್ರೆ ಊದೋದು ಬೇರೆ.